ಜಯಸ್ಮಾ ಸಸ್ಯ ಶ್ರೀ ಬ್ರಹ್ಮರುದ್ರ ಪ್ರಕೃತಿ ಸುರನರೀಶಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ತಃ ಸಕಲಗುಣನಿಧಿ ಸರ್ವದೋಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತ ಶಕ್ತಿ ಸ್ಥಿರತಯಾಯ ದೇಹಿನಾಂ ಅಂತರ್ಧುವಾಯ ಅನುಪಲಬ್ಧವರ್ಮಣೆ. ಯಾವುದೀಗ ಯಥಾ ಮುಖಸ್ಯ ಕೃತಾ ಶ್ರೀಹಿ ಅಲಂಕಾರ ಸರ್ವೇಪಿ ಪ್ರತಿಮುಖಸ್ಯ ವಿದ್ಯಮಾನೋ ಭವತಿ ತಥಾ ಇತಿ. ಪ್ರತಿಮುಖಸ್ಯ ಪೂಜೆಯಲ್ಲಿ ಆಧಾರ ಬಿಡಿಸೋದಕ್ಕೋಸ್ಕರವಾಗಿ ಬಿಂಬ ಪ್ರತಿಬಿಂಬಭಾವ ಸ್ಮರಣಾಯ ಚ ದೃಷ್ಟಾಂತ ಮುಖೇನ ದರ್ಶಯತಿ. ಬಿಂಬ ಪ್ರತಿಬಿಂಬಭಾವವನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ದೃಷ್ಟಾಂತ ಮುಖೇನ ದರ್ಶಯತಿ, ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಯಥಾ ಮುಖಸ್ಯ ಕೃತಾ ಶ್ರೀಹಿ ಅಲಂಕಾರ, ಶ್ರೀಹಿ ಅಂದರೆ ಅಲಂಕಾರ, ಸರ್ವೇಪಿ ಪ್ರತಿಮುಖಸ್ಯ ವಿದ್ಯಮಾನೋ ಭವತಿ ತಥಾ ಇತಿ. ಮುಖಕ್ಕೆ ಮಾಡಿದ ಅಲಂಕಾರ, ಬಿಂಬಕ್ಕೆ ಮಾಡಿದ ಅಲಂಕಾರ, ಪ್ರತಿಬಿಂಬಕ್ಕೆ ಹೇಗೆ ಬರುತ್ತೋ ಹಾಗೆ. ಯದ್ಯದ್ ಆಂದೋಲಿಕಂ ಸ್ವಸ್ಯ ಅಪೇಕ್ಷಿತಂ ತೇನ ಸಮಸ್ತೇನಾಪಿ ಪೂಜಾ ಸಾಧನ ದ್ರವ್ಯೇಣ ಆಧಾರೇಣ ಅನವರತಂ ಬಿಂಬ ಪೂಜೈವ ಕರ್ತವ್ಯ. ಅದಕ್ಕೆ ಯತ್ಯತ್ ಆಂದೋಲಿಕಂ ಸ್ವಸ್ಯ ಅಪೇಕ್ಷಿತಂ, ಆಂದೋಲನ ಮೊದಲಾದವುಗಳೆಲ್ಲ ತನಗೇನು ಬೇಕಾಗಿದೆ ಅದೆಲ್ಲ ಮೊದಲೇನು ಮಾಡಬೇಕು. ಸಮಸ್ತೇನಾಪಿ ಪೂಜಾ ಸಾಧನ ದ್ರವ್ಯೇಣ ಆಧಾರೇಣ ಅನವರತಂ ಬಿಂಬ ಪೂಜೈವ ಸರ್ವ ಕರ್ತವ್ಯ. ಆಗ ಪೂಜಾ ಸಾಧನ ದ್ರವ್ಯದಿಂದ ಭಕ್ತಿಯಿಂದ ಅನವರತಂ ಸದಾಕಾಲವೂ ಕೂಡ ಬಿಂಬ ಪೂಜೆಯವ ಕರ್ತವ್ಯ. ಬಿಂಬ ಪೂಜೆಯನ್ನೇ ಮಾಡಬೇಕು, ಅವ್ರದ್ದು ಬೇರೆ ದಾರಿ ಇಲ್ಲ. ಸಾಮಾನ್ಯ ಕಲ್ಯಾಣೋತ್ಸವ ಮಾಡಿದ್ರೆ ಮನೆಯಲ್ಲಿ ಕಲ್ಯಾಣ ಆಗುತ್ತೆ, ಅವೆಲ್ಲ ಯಾತಕ್ಕೆ ಬಂತು, ಬಿಂಬಕ್ಕೆ ಮಾಡಿದ್ರೆ ಪ್ರತಿಬಿಂಬಕ್ಕೆ ಬರುತ್ತೆ ಎಂಬ ಅರ್ಥದಲ್ಲಿ ಅವೆಲ್ಲ ಬಂದಿರೋದು. ಇತಿ ಸೂಚನಾಯ ಪರಪ್ರಯೋಜನಾಯ ಸ್ವೀಕರೋತಿ ಇತ್ಯಭಿಸಂಧಿ ಉದ್ಘಾಟನೇನ. ಪರಮಾತ್ಮ ತನ್ನ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಪರಪ್ರಯೋಜನಾಯ ಸ್ವೀಕರೋತಿ, ತನ್ನ ಭಕ್ತರ ಪ್ರಯೋಜನಕ್ಕೋಸ್ಕರ ಸ್ವೀಕಾರ ಮಾಡ್ತಾನೆ ಹೇಳ್ತಿದ್ದು ಹೋದರೆ ಇಲ್ಲ. ಉಭಯಂನ ವಿರುದ್ಧಮಿತಿ ಸೂಚಿತಂ ಭವತಿ. ಆದ್ದರಿಂದ ದೇವರಿಗೆ ನಮ್ಮ ಪೂಜೆಯಿಂದ ಆಗಬೇಕಾದ್ದೇನಿಲ್ಲ ಅಂತಲೂ ಸಿದ್ಧವಾಯಿತು. ಸ್ವೀಕಾರ ಮಾಡ್ತಾನೋ ಇಲ್ಲ ಅಂದರೆ ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡೋದಕ್ಕೋಸ್ಕರ ಅಂತಲೂ ಸಿದ್ಧವಾಯಿತು. ನಾನು ಸ್ವಪ್ರಯೋಜನಾರ್ಥೇನ ಸ್ವೀಕರೋತಿ ಇತ್ತೇತ ದುಹಯತ್ರ ಸಮಂ ಪರಪ್ರಯೋಜನಾರ್ಥಂ ಸ್ವೀಕರೋತಿ ಇತಿ ಚ. ಆದರೆ ಒಟ್ಟು ಸ್ವಪ್ರಯೋಜನಾರ್ಥದಲ್ಲಿ ನ ಸ್ವೀಕರೋತಿ, ಸ್ವೀಕಾರ ಮಾಡೋದಿಲ್ಲ, ಜೊತೆಗೆ ಪರಪ್ರಯೋಜನಕ್ಕೋಸ್ಕರ ಸ್ವೀಕಾರ ಮಾಡ್ತಾನೆ ಎಂಬುದು ಇಬ್ಬರಿಗೂ ಸಮ್ಮತಾನೆ. ಸತಿಚೈವಂ ಅವಿದುಷೋ ನೈವ ಸ್ವೀಕರೋತಿ. ಆದರೂ ಕೂಡ ಜ್ಞಾನಿಗಳು ಅಲ್ಲದೆ ಹೋಗಿ ಮಾಡಿದರೆ ಪೂಜೆ ಸ್ವೀಕಾರ ಮಾಡೋದೇ ಇಲ್ಲ ಪರಮಾತ್ಮ. ಜ್ಞಾನಿಗಳೇ ಮಾಡಿದ ಪೂಜೆ ಸ್ವೀಕಾರ ಮಾಡೋ ಹಾಗೆ ಅಜ್ಞಾನಿಗಳು ಮಾಡಿದ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ವಿದುಷಸ್ತು ನ ಸ್ವೀಕಾರೋ ಅವಿದುಷಸ್ತು ಅದುಷೋ ನೈವ ಸ್ವೀಕರೋತಿ. ವಿದುಷಸ್ತು ಸ್ವೀಕರೋತಿ ನ ಸ್ವೀಕರೋತಿ ಸ್ವೀಕರೋತಿ ಇದು ವಿಶೇಷೋಕ್ತಿ ಕಥಮಿತಿ ಚೇತ್ ಉಚ್ಯತೆ. ಒಟ್ಟಿಮೇ ಅವಿವೇಕಿಗಳಿಂದ ಮಾಡಲ್ಪಟ್ಟ ಪೂಜೆ ಸ್ವೀಕಾರ ಮಾಡೋದೇ ಇಲ್ಲ. ವಿದ್ವಾಂಸರ್ಮಾನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಸ್ವೀಕಾರ ಮಾಡೋದಿಲ್ಲ ಅಂಬೋದಕ್ಕೆ ಏನರ್ಥ ಅಂದರೆ ಹೀಗೆ ಹೇಳಿದ್ರು. ಭೋಗ್ಯಂ ತಾವದ್ ವಿವಿಧಂ, ಭೋಗ್ಯಂ ತಾವದ್ ವಿವಿಧಂ ಇನ್ನೊಂದು ರೀತಿಯ ಅರ್ಥ. ಭೋಗ್ಯ ಪದಾರ್ಥಗಳು ಎರಡು ವಿಧ, ಭಗವದಾತ್ಮಕಂ ತಥೋ ಅನ್ಯಚ್ಚ ಇತಿ. ಭಗವದಾತ್ಮಕವಾದದ್ದು ಒಂದು, ಅದರಿಂದ ಭಿನ್ನವಾದದ್ದು ಅಂತ ಹೆಸರು. ಅನ್ಯದಪಿ ದ್ವಿವಿಧಂ, ಅದೇ ರೀತಿ ಎರಡನೇದು ಕೂಡ ಎರಡು ವಿಧ, ಅಪ್ರಾಕೃತಂ ಪ್ರಾಕೃತಂ ಚೇತಿ. ಒಟ್ಟು ಎರಡು ವಿಧ ಭೋಗ್ಯ ಪದಾರ್ಥ. ಭಗವದಾತ್ಮಕ ಅಂದರೆ ಭಗವತ್ ಸ್ವರೂಪನೇ, ಇನ್ನೊಂದು ಭಗವತ್ ಸ್ವರೂಪದಿಂದ ಭಿನ್ನ. ಅನ್ಯದಪಿ ದ್ವಿವಿಧಂ, ಭಗವತ್ ಸ್ವರೂಪದಿಂದ ಭಿನ್ನವಾದದ್ದು ಕೂಡ ಎರಡು ವಿಧ, ಅಪ್ರಾಕೃತಂ ಪ್ರಾಕೃತಂಚ ಇತಿ. ಅಪ್ರಾಕೃತ ಮತ್ತು ಪ್ರಾಕೃತ ಅಂತ ಎರಡು ವಿಧ. ಭಗವದ್ ಪ್ರಾಕೃತಮಿ ತ್ರಿವಿಧಂ, ಪ್ರಾಕೃತ ಪದಾರ್ಥ ಮತ್ತೆ ಮೂರು ವಿಧ, ಉತ್ತಮಂ ಮಧ್ಯಮಂ ಅಧಮಂ ಇತಿ. ಉತ್ತಮ ಮಧ್ಯಮ ಅಧಮ ಅಂತೇಳಿ ಮತ್ತೆ ಮೂರು ಭಾಗ. ತತ್ರ ಯದ್ರೂಪರಸ ಗಂಧರ್ ಗಂಧರಸೋಪೇತಂ ತದುತ್ತಮಂ. ಇದು ಬಂದಿದ್ದನ್ನು ಹೇಳಿಬಿಡ್ತಾರೆ ಮೂರು ವಿಧ ಅಂತ ಹೇಳಿದ್ರಲ್ಲ, ಉತ್ತಮ ಮಧ್ಯಮ ಅಧಮ ಅಂಥೇಳಿ. ಯಾವುದು ಉತ್ತಮ ಅಂದರೆ ಯತ್ ರೂಪ ಗಂಧ ರಸ ಉಪೇತಂ ತದುತ್ತಮಂ. ರೂಪ ಗಂಧ ರಸ, ರೂಪ ಅಂದ್ರೇನು, ಆ ವಸ್ತು ಬಾಳೆ ಮಾವಿನ ಹಣ್ಣಿದೆ ಅಂತ ತಿಳ್ಕೊಂಡು ಬಾಳೆಹಣ್ಣಿದೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಹೊಳೆತೋಗ್ಬಿಟ್ಟಿರುತ್ತೆ, ಅದೇ ದೇವ್ರ ನೈವೇದ್ಯ ಕೆಡಬಾರದು. ರೂಪ ಸರಿ ಇಲ್ಲ. ರಸ ನಿರ್ಗಂಧ, ಏನು ಇದಿಲ್ಲ, ನಿರ್ಗಂಧ ಕುಸುಮ ಬರೋದಿಲ್ಲ ದೇವರಿಗೆ. ಅದಕ್ಕೆ ಆಯಾ ಹಣ್ಣಿಗೆ ಅಥವಾ ಆಯಾ ಹೂವುಗಳಿಗೆ ಏನು ರೂಪ ಇರಬೇಕು, ಏನು ರಸ ಇರಬೇಕು, ಏನು ಗಂಧ ಇರಬೇಕು, ಅದಿದ್ದರೆ ಉತ್ತಮ. ಗೊತ್ತಾಯ್ತಾ, ಬಾಡಿದ ಹೂವು ಏನು ರೂಪ ಹೋಗಿಬಿಟ್ಟಿದೆ, ಅದಕ್ಕೆ ಆಕರ್ಷಣೆ ಇಲ್ಲ, ಹೂವೇ ಆದರೆ ರೂಪ ಇಲ್ಲ. ನಿರ್ಗಂಧ ಕುಸುಮ ಭಾರಿ ಚೆನ್ನಾಗಿದೆ, ಪ್ಲಾಸ್ಟಿಕ್ ಹೂವು ಹಾಕಿರೋದು ಇನ್ನು ಬರೋ ಒಂದು ಕಾಲ ಬರ್ಬೋದು, ನಾಳೆ ಫೋಟೋ ಪ್ಲಾಸ್ಟಿಕ್ ಹೂವು ಹಾಕಿಬಿಟ್ರೆ ಏನು ಮಾಡಬೇಕು, ಅದು ಏನಿಲ್ಲ, ಅದಕ್ಕೆ ಗಂಧ ಇಲ್ಲ, ರಸನೇ ಇಲ್ಲ, ಎರಡೂ ಇಲ್ಲ, ಅದು ಅತ್ಯಂತ ನಿರುಪಯುಕ್ತ. ಅವೆಲ್ಲ ಕೂಡ ಉತ್ತಮ ಆ ಗುಂಪಿ ಸೇರೋದಿಲ್ಲ. ಯದ್ ರೂಪ ಗಂಧ ರಸೋಪೇತಂ ತದುತ್ತಮಂ. ರೂಪೇ ಅಂಗಡಿಯಲ್ಲಿ ತೊಗೋಬೇಕಾದ್ರೂ ಕೂಡ ವ್ಯಾಪಾರ ಹೇಗೆ ಮಾಡ್ತಾನೆ, ರೂಪರಸಗಂಧ ನೋಡಿ ತಗೋತಾನೆ ವ್ಯಾಪಾರ ಮಾಡಬೇಕು. ದೇವ್ರಿಗೆ ಕೊಡಬೇಕಾದ್ರೆ ಮಾತ್ರ ಯೋಚನೆ ಮಾಡಬೇಕು ಅತ್ಯುತ್ತಮ. ಅದಕ್ಕೆ ಅದಕ್ಕೆ ಶಬರಿ ಮಾಡಿದ್ರು ಜಾತಕ್ಕೆ ಕಳೆದಕ್ಕೆ ನೀರುತ್ತಕ್ಕೋಸ್ಕರ ಒಳ್ಳೆ ಹಣ್ಣಾಗಬೇಕು, ಒಳ್ಳೆ ರಸ ಇರಬೇಕು, ಒಳ್ಳೆ ಗಂಧ ಇರಬೇಕು ಅಂತ ನಡೆಸ್ತಾ ಇದೆ. ಉತ್ತಮ ಕೊಡಬೇಕು ಅನ್ನೋ ದೃಷ್ಟಿಯಿಂದ ರೂಪೇಣ ನಯನಯೋಹ ಗಂಧೇನ ಘ್ರಾಣಸ್ಯ ರಸೇನ ಜಿಹ್ವಾಯಾಶ್ಚ ಆಹ್ಲಾದಕಾರಿತೆಯ ತ್ರಿವಿಧ ಭೋಗ ಭೋಗ್ಯತ್ವಾತ್. ರೂಪ ರಸ ಗಂಧ ಯಾತಕ್ಕೆ ಬೇಕು ಅಂದರೆ ರೂಪೇಣ ನಯನಯೋಹ, ರೂಪದಿಂದ ಕಣ್ಣಿಗೆ ಆನಂದ, ಗಂಧೇನ ಘ್ರಾಣಸ್ಯ ಒಳ್ಳೆಯ ಪರಿಮಳದಿಂದಾಗಿ ಮೂಗಿಗೆ ಆನಂದ, ರಸೇನ ಜಿಹ್ವಾಯಾಶ್ಚ ರಸನೇಂದ್ರಿಯದಿಂದ ನಾಲಿಗೆ ಆನಂದ, ಆಹ್ಲಾದಕಾರಿತೆಯ ತ್ರಿವಿಧ ಭೋಗವಾಗಿ ಈಗ ಮೂರು ರೀತಿಯಲ್ಲಿ ನಯನಯೋ ಆಹ್ಲಾದಕಾರಿತೆಯ ಘ್ರಾಣಸ್ಯ ಆಹ್ಲಾದಕಾರಿತೆಯ ಮತ್ತು ಜಿಹ್ವಾಯಾಶ್ಚ ಆಹ್ಲಾದಕಾರಿತೆಯ ತ್ರಿವಿಧ ಭೋಗ ಭೋಗ್ಯತ್ವ ಮೂರು ವಿಧವಾದ ಭೋಗ ಬಂತು. ತಚ್ಚ ಯಚ್ಚ ಗಂಧರಸೋಪೇತಂ ಯದ್ವಾ ರೂಪರಸೋಪೇತಂ ಯದಪಿ ರೂಪಗಂಧೋಪೇತಂ ತನ್ ಮಧ್ಯಮಂ. ಎಲ್ಲರೂ ಒಂದು ಮಿಸ್ ಆಗಿಬಿಟ್ರೆ ಅದೇನದು ಮಧ್ಯಮ, ಎಲ್ಲರಲ್ಲಿ ಒಂದು ಮಿಸ್ ಆಗಿಬಿಟ್ರೆ ತುಳಸಿನೇ ಇದೆ ಅಂತ ತಿಳ್ಕೊಂಡು ಒಂದು ವಾರ ಆಗಿದೆ ತುಳಸಿ ಎತ್ತಿಬಿಟ್ಟು ಏನಾಗಿದೆ ಅದೀಗ ಇದಾಗಿದೆ. ಆ ಸ್ವಲ್ಪ ಕಡಿಮೆ ಪರ ಒಳ್ಳೆಯ ತುಳಸಿ ಇದ್ದಾಗ ಅದನ್ನು ಉಪಯೋಗಿಸಿದರೆ ಕಡಿಮೆನೇ ಲೆಕ್ಕ ಆ ಅರ್ಥದೊಳಗೆ. ಅದು ನಿಷಿದ್ಧ ಏನು ಅಲ್ಲದೆ ಹೋದರೂ ಕೂಡ ಒಂದು ರೂಪದ ಆಕರ್ಷಣೆ ಕಳ್ಕೊಂಡ್ಬಿಟ್ಟಿದೆ. ರಸೇನ ಗಂಧ ರಸೋಪೇತಂ ಯತ್ವಾ ರೂಪರಸೋಪೇತಂ ಯದಪಿ ರೂಪಗಂಧೋಪೇತಂ ತನ್ ಮಧ್ಯಮ. ಮೂರರಲ್ಲಿ ಎರಡರ ಮಾತ್ರ ಹೊಂದಿದ್ರೆ ಮಧ್ಯಮ. ಭೋಗದ್ವಯ ಯೋಗ್ಯತ್ವ ಎರಡು ಭೋಗ ಮಾತ್ರ ಬಂದಿದ್ದರಿಂದ ಒಂದು ಮಿಸ್ ಆಯಿತು. ಯತ್ ಏಕೈಕೋಪೇತಂ ತದ್ ಅಧಮ. ಒಂದೇ ಎದ್ದುಬಿಟ್ರೆ ಅದು ಅಧಮ. ಬರೀ ರೂಪ ಇದೆ, ಬರೀ ಗಂಧ ಇದೆ, ಬರೀ ರಸ ಇದೆ, ಅದು ಅಧಮ. ಅದು ಏಕೈಕ ಭೋಗ ಭೋಗ್ಯತ್ವ ಒಂದೇ ಭೋಗ ಕಾರಣ ಆಯಿತು. ತತ್ರ ಆತ್ಮಾರ್ಥಂ ಅವಿದುಷೋ ಜನಾದಿವ ವಿದುಷೋಪಿ ಸ್ವೀಕರಣಂ ನಾಸ್ತೇವ. ಅದನ್ನು ತನಗೋಸ್ಕರ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಕೇಳಿದರೆ ತಿಳುವಳಿಕೆ ಇಲ್ಲದೇ ಇದ್ದವರು ಪೂಜೆ ಮಾಡಿದರೆ ಹೇಗೆ ಸ್ವೀಕಾರ ಮಾಡೋದಿಲ್ವೋ, ಇಂತ ಪ್ರಾಕೃತ ವಸ್ತುವನ್ನು ಪರ್ವತ ಸ್ವೀಕಾರ ಮಾಡೋದೇ ಇಲ್ಲ. ಎಷ್ಟು ಉತ್ತಮ ಏನೇ ಆಗಿರಲಿ ಸ್ವೀಕಾರ ಮಾಡೋದಿಲ್ಲ ಅದನ್ನು. ತಥಾ ಪೂರ್ಣತ್ವ ಹಾನಿ ಸಾಮ್ಯಾತ್, ಯಾಕೆ ಪೂರ್ಣತ್ವ ಹೋಗಿ ಹೋಗುತ್ತೆ. ಅನೇನೈವ ಅಭಿಪ್ರಾಯೇಣ ನಾ ಸ್ವೀಕರೋತಿ ಇತ್ಯುಚ್ಯತೆ. ಈ ಪ್ರಾಕೃತ ಪದಾರ್ಥವನ್ನು ದೇವರು ಸ್ವೀಕಾರ ಮಾಡೋದೇ ಇಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ನ ಸ್ವೀಕರೋತಿ ಅಂತ ಹೇಳಿಬಿಟ್ಟು. ಪರಪ್ರಯೋಜನಾರ್ಥಂತು ಸ್ವೀಕರಣ ವಿದುಷೋ ಜನಾದೇವ. ಇನ್ನು ಪರಪ್ರಯೋಜನಾರ್ಥವಾಗಿ ಪರಮಾತ್ಮ ಸ್ವೀಕಾರ ಯಾತಕ್ಕೆ ಮಾಡ್ತಾರೆ ಅಂದರೆ ಹೇಳ್ತಾರೆ. ಸಹಿ ಜನೋ ಅನುಸಂಧಾನ ಮಾಡಿದ್ದಾನವನು ಏನಂತ, ಸಹಿ ಜನೋ ರೂಪಗಂಧದ್ ಗಂಧಾಧ್ಯಾತ್ಮಕಂ ಭಗವದ್ ರೂಪಂ ತದನ್ಯತ್ ಅಪ್ರಾಕೃತಂ ಪ್ರಾಕೃತಂಚ ಇತಿ ಸರ್ವಮಪಿ ಸಮರ್ಪಯತಿ. ಆ ಮೂರನ್ನು ಯೋಚನೆ ಮಾಡಿ ಕೊಟ್ಟ. ಸ್ವೀಕೃತೇಜ ಭಾವ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹೇಗೆ ಇವನು ಅನುಸಂಧಾನ ಕೊಡೋ ಅನುಸಂಧಾನ ಸರಿಯಾಗಿದೆ, ತಗೊಳ್ಳೋ ಪರಮಾತ್ಮ ಹಾಗೆ ತಗೊಳ್ತಾನೆ. ಯಾವ ರೀತಿ ಅಂದರೆ ತತ್ರ ಸ್ವೀಕಾರೋ ಸ್ವೀಕಾರೋ ಅನೇಕ ವಿಧ, ಸ್ವೀಕಾರ ಮಾಡೋದು ಅನೇಕ ವಿಧ. ಭಗವದಾತ್ಮಕಸ್ಯ ಭೋಗ್ಯಸ್ಯ ಅನುಭವ ಮುಖ್ಯೋ ಭೋಗ. ಭಗವದ್ ರೂಪ ಪ್ರತಿಯೊಂದು ವಸ್ತುವಿನಲ್ಲೂ ದೇವ್ರ ರೂಪ ಇದೆ. ಆ ರೂಪವನ್ನು ತಾನೇ ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಂದರೆ ಏನರ್ಥ, ಅದು ನೂರಕ್ಕೆ ನೂರು ತಗೊಳ್ತಾನೆ. ಮುಖ್ಯೋ ಭೋಗ, ಮುಖ್ಯ ಭೋಗ ಅದೇ. ಅನ್ಯಸ್ಯ ಅಪ್ರಾಕೃತಸ್ಯ ಸ್ವಮುಖ ಭೋಗ್ಯಂ ಪ್ರತಿ ಮುಖ್ಯತಃ ಅಧಿಷ್ಠಾನತ್ವೇನ ಅನುಮೋದನಮೇವ. ಅಪ್ರಾಕೃತ ಪದಾರ್ಥ ಇದೆ, ಅದು ಎಂಥದ್ದದು ಪರಮಾತ್ಮ ಸ್ವೀಕಾರ ಮಾಡೋ ಪ್ರಶ್ನೆ ಇಲ್ಲ. ಸ್ವಸುಖ ಭೋಗ್ಯಂ ಅನುಮೋದನಮೇವ, ಅನುಮೋದನ ಮಾಡಿಕೊಂಡು ಸ್ವೀಕಾರ ಮಾಡದೆ ಲೆಕ್ಕ. ಸತು ಮಧ್ಯಮೋ ಭೋಗ, ಅದು ಮಧ್ಯಮ ಭೋಗ. ಅದು ಪ್ರಾಕೃತಸ್ಯ ತು ಸಮುಖ್ಯ ಭೋಗ್ಯಂ ಪ್ರತಿ ಅಪ್ರಾಕೃತಾದಪಿ ಅಮುಖ್ಯತಃ ಅಧಿಷ್ಠಾನತೆಯ ಅನುಮೋದನ ಸತು ಅಧಮ. ಪ್ರಾಕೃತ ಪದಾರ್ಥದಲ್ಲಿ ಬರೀ ಅಧಿಷ್ಠಾನ ಇರುವುದು ಅಷ್ಟೇ ತಿಳ್ಕೊತ ಪರಮಾತ್ಮ ಸ್ವೀಕಾರ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅಧಮ ರೀತಿಯಾದ ಭೋಗ. ವಸ್ತುಗಳು ಹೇಗೆ ಉತ್ತಮ ಮಧ್ಯಮ ಅಧಮ ಅಂತ ಮೂರು ವಿಧನೋ, ಭೋಗ ಭೋಗ್ಯ ಪದಾರ್ಥ ಮೂರು ವಿಧ ಇದ್ದಾಗೆ ಭೋಗವು ಮೂರು ವಿಧ. ಪರಮಾತ್ಮ ಮೊದಲು ಮಾಡ್ತಕ್ಕಂಥ ಭೋಗ ಯಾವುದೋ ಆಯಾ ವಸ್ತುಗತವಾದ ತನ್ನ ರೂಪವನ್ನೇ ಸ್ವೀಕಾರ ಮಾಡೋದು. ಅದಕ್ಕೆ ನೈವೇದ್ಯ ಅಂದರೆ ಅದೇನೆ, ನೈವೇದ್ಯ ಪದ ಪದಾರ್ಥಗತವಾದ ಭಗವದ್ ರೂಪ, ಪ್ರತಿಮಾ ಮತ್ತು ಸಾರಿಗ್ರಾಮಾದಿಗತವಾದ ಭಗವದ್ ರೂಪ ಮತ್ತು ತನ್ನ ಬಿಂಬರೂಪ, ಮೂರನ್ನು ಕೂಡ ಐಕ್ಯ ಚಿಂತನೆ ಮಾಡೋದಕ್ಕೆ ನೈವೇದ್ಯ ಅಂತ ಕರೀತಾರೆ ಹೊರತು ಬೇರೆ ಅಲ್ಲ. ಅದು ಸ್ವೀಕಾರ ಅದು ಅಷ್ಟೇ ಸ್ವೀಕಾರ. ಪ್ರಿಯ ಅನುಮೋದನಂಥದ್ದು ಮಧ್ಯ ಅಧಮಃ ಏವಂ ತ್ರಿವಿಧಮಪಿ ಭೋಗಂ ವಿದುಷೋ ಜಾನಾತ್ ಜನಾತ್ ಸ್ವೀಕೃತ ಇತಿ. ಈಗ ಮೂರು ವಿಧವಾದ ಭೋಗವನ್ನು ಪರಮಾತ್ಮ ಈ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ. ಯಾರು ಬಾಳೆಹಣ್ಣು ಕೊಟ್ಬಿಟ್ರು ಸ್ವೀಕಾರ ಮಾಡಿದೆ, ಅದು ಗೊತ್ತು ಸಿಪ್ಪೆ ಎಸಿಬೇಕು ಅಂತ ಗೊತ್ತಿದ್ದೇ ತಗೋತಾರೆ. ಅದು ಕೈಲಿ ಮುಟ್ಟೋದಷ್ಟೇ ಬರುತ್ತದನ್ನ ಇದು ಮಾಡೋದಿಲ್ಲ. ಅದು ಹೇಗೂ ಸಿಪ್ಪೆ ತಿನ್ನೋದು ಬರೀ ತಿಂತೆ ಕೊಟ್ಬಿಟ್ರೆ ತಗೊಳ್ಳೋದಿಲ್ಲ. ಆ ರೀತಿಯೇ ಕೊಡಬೇಕಾದ್ರೆ ಅದು ತೊಗೊಳ್ಳೋದಿಲ್ಲ ಅಂತ ಗೊತ್ತು, ನಾವು ಕೊಡಬೇಕಾದ್ರೆ ನಮಗೆ ಗೊತ್ತಿನ ತೊಗೊಳ್ಳೋದಿಲ್ಲ ಅಂತ ಗೊತ್ತು ನಮಗೆ, ಗೊತ್ತಾಯ್ತಾ. ಆದರೆ ಕೊಡಬೇಕಾದ್ರೆ ಹಾಗೆ ಕೊಡೋದು, ಏನು ತೊಗೋತಾರೆ ಅಂತ ನಮಗೆ ಗೊತ್ತು. ಅದು ಅರ್ಥ ಮಾಡಿಕೊಂಡ್ರೆ ಭೋಗದಲ್ಲಿ ಅನೇಕ ವಿಧ. ಹಲಸಿನ ಹಣ್ಣು ಹಾಗೆ ತಿಂದ್ರೆ ಗತಿ ಏನಾಗ, ಬಾಳೆಹಣ್ಣು ಅಸ್ಪಾ ತಿಂದ್ರೆ ತಿಂದಾನು ಹಲಸಿನ ಹಣ್ಣು ತಿಂದ್ಬಿಟ್ರೆ ಗೋವಿಂದ. ಅದಕ್ಕೆ ಗೊತ್ತು ಎಷ್ಟು ಸಾರ ಎಷ್ಟು ನಿಸ್ಸಾರವಾದ ಪದಾರ್ಥ ತೆಗೆದು ಹಾಕಬೇಕಲ್ಲ. ಮನುಷ್ಯರಿಗೆ ಕೊಡಬೇಕಾದ್ರೆ ಅನುಸಂಧಾನ ನಮಗಿರಬೇಕಾದ್ರೆ, ದೇವರಿಗೆ ಕೊಡಬೇಕಾದ್ರೆ ಸ್ಪಷ್ಟ ಅನುಸಂಧಾನ ಇರಬೇಕು. ನಮ್ಮೆದುರಿಗೆ ಅವ್ರು ಬಿಸಾಕ್ತಾರೆ, ತೆಗೆದು ಸಿಪ್ಪೆಗೆ ಪೇರ. ನಾವು ಏನಂತೀವಿ ಅದನ್ನು, ಏನೋ ಕೊಟ್ಟಿದ್ದು ಬಿಸಾಕಿದ್ರೆ ಅದು ಕರೆಯೋದಿಲ್ಲ. ಏನಂತ ಕರೀತಾರೆ? ಹಣ್ಣು ತಿಂದ್ರೆ ಹಣ್ಣು ತಿಂದ್ರೆ ತಿಂದರು, ಎಲ್ಲ ಎಲ್ಲ ತಿಂದರು, ಅದ್ರ ಜೊತೆಗೆ ಮತ್ತೆ ಎಲ್ಲ ಪೂರ್ತಿ ಪೂರ್ತಿ ತಿಂದರು. ಯಾರು ತಿಂದೇ ಇಲ್ಲ ಅದನ್ನು ಹೇಳೋದು ಮಾತ್ರ. ಏನಂತ ಹೇಳೋದು? ಪೂರ್ತಿ ತಿಂದರು, ತಿಂದರು, ಎಲ್ಲ ಹೇಳೋದು ಹಾಗೆ ಹೇಳೋದು. ಆದರೂ ಕೂಡ ಅದು ಅರ್ಥ ನಮಗೆ ಗೊತ್ತಿದೆಯಲ್ಲ. ಆ ರೀತಿ ದೇವರು ಕೂಡ ನಾವು ತಗೊಳ್ತಾನೆ ಅಂದರೆ ಮನುಷ್ಯ ಭೋಗಕ್ಕೂ ಪಶು ಭೋಗಕ್ಕೂ ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಪಶುಗಳು ತಿನ್ನೋದಕ್ಕೂ ಮನುಷ್ಯ ತಿನ್ನೋದಕ್ಕೂ ವ್ಯತ್ಯಾಸ ಇದೆ. ದೇವತೆಗಳು ಸ್ವೀಕಾರ ಮಾಡೋದಕ್ಕೂ ಮನುಷ್ಯ ಸ್ವೀಕಾರ ಮಾಡೋದು ವ್ಯತ್ಯಾಸ ಇದೆ. ದೇವರು ಸ್ವೀಕಾರ ಮಾಡೋದಕ್ಕೂ ಉಡು ದೇವತೆಗಳು ಸ್ವೀಕಾರ ಮಾಡೋದಕ್ಕೂ ಮತ್ತೆ ವ್ಯತ್ಯಾಸ ಇದೆ. ಆ ರೀತಿ ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ಸರಿ. ಪರಪ್ರಯೋಜನ ಸ್ವೀಕಾರವು ಕೆಲವು ಸಾಮಳಿ ಕೊಟ್ಟರೆ ಯಾವುದೋ ಹಣ್ಣನ್ನು ಅವ್ರಿಗೆ ಗೊತ್ತು, ರಥದ ಕಾಲಕ್ಕೆ ಕೊಟ್ಬಿಡ್ತಾರೆ. ಮೋಸಂಬಿ ಗೀಸೆ ಮುಗಿದ್ಬಿಟ್ಟು ಏನು ಮಾಡೋಕ್ಕೆ, ಇವ್ರಿಗೆ ಗೊತ್ತಿಲ್ಲ ಮಣ್ಣಿಲ್ಲ, ರಥ ಇಲ್ಲಾಗೈತೆ ಇಲ್ಲ, ಏನು ಮಾಡೋಕ್ಕೆ ಅವರು ಬೇಡ ಅಂದರೆ ಪಾಪ ಅವಮಾನ ಆಗ್ತದೆ, ಅವ್ರು ದುಃಖ ಆಗ್ತದೆ. ಅವತ್ತು ಅದೇನೋ ಅಲ್ಲಿಟ್ಟುಬಿಡ್ತಾರೆ, ಯಾರೋ ವ್ರತ ಮಾಡಿದ್ರೆ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಅವನೇನು ಸಮಾಧಾನ, ದೇವರೇ ಸಾಮಳ್ಯ ತೊಗೊಂಡು ಅಂತ ಹೇಳ್ಕೊ ತೊಗೊಂಡಿರ್ತಾರೆ. ಗೊತ್ತಾನೆ? ಅದು ತನಗೆ ತಾನು ತಿನ್ನಲಿಕ್ಕೆ ಅಯೋಗ್ಯವಾದ ಪದಾರ್ಥವಾದರೂ ಕೂಡ ಅಥವಾ ಪಶುಗಳಿಗೆ ಹಾಕ್ಬಿಡೋದು ಹೇಳಿ, ಪಶುಗಳಿಗದ್ದು ದೋಷ ಇಲ್ವಲ್ಲ, ಹಾಕೋದು. ಅಲ್ಲಿ ತೊಗೊಂಡ್ರು ಕೂಡ ತನಗೋಸ್ಕರ ತೊಗೊಂಡೇ ಇಲ್ಲ, ವ್ರತಭಂಗ ಆಗಲಿಲ್ಲ, ಮತ್ತೆ ವ್ರತಭಂಗ ಆಗಲಿಲ್ಲ, ಅವನಿಗೆ ನಿರಾಶೆನೂ ಆಗಲಿಲ್ಲ. ಆ ರೀತಿ ಮಾಡೋದು, ಆ ರೀತಿ ದೇವರು ಸ್ವೀಕಾರ ಮಾಡೋದು ಆ ರೀತಿನೇ. ಏವಂ ತ್ರಿವಿಧಮಿ ಭೋಗ್ಯಂ ವಿದುಷೋ ಜನಾತ್ ಸ್ವೀಕೃತೆ ಇತಿ ಪರಪ್ರಯೋಜನಾಯ ಸ್ವೀಕರೋತಿ ಇತಿ ಚ ವಿಶೇಷೋಕ್ತಿರ್ ಯುಜ್ಯತೆ. ವಿದುಷೋ ಜನಾತ್ತು ತ್ರಿವಿಧ ಭೋಗ್ಯಸ್ಯ ಭೋಗರೂಪಂ ಸ್ವೀಕರಣಂ ನಾಸ್ತೇವ. ಈ ತಿಳುವಳಿಕೆ ಇಲ್ಲದವರಿಗೆ ಅನುಸಂಧಾನ ಏನೂ ಇಲ್ಲ ಅಂದಾಗೇನೆ ತೀರ ಅಸಮರ್ಪಣ. ಅಲ್ಲಿ ಅಯೋಗ್ಯ ಅಜ್ಞಾನಿಗಳು ಎರಡು ವಿಧ, ನೈವೇದ್ಯ ನೀಡೋದೆಲ್ಲ ಒಂದು ಗುಂಪು, ನೈವೇದ್ಯ ಇಟ್ಟರೆ ಅನುಸಂಧಾನ ಇಲ್ಲ ಇನ್ನೊಂದು ಗುಂಪು. ಅವೆರಡರ ಪರಮಾತ್ಮ ಸ್ವೀಕಾರ ಮಾಡೋದೇ ಇಲ್ಲ. ತೀರ ಅಸಮರ್ಪಣ ಸಮರ್ಪಣೇನ ಇವ ಪ್ರಸನ್ನೋ ಭಗವಾನ್ ಫಲಂ ಯಚ್ಛತಿ. ಯದ್ಯಪಿ ಸಮರ್ಪಣ ಸರಿಯಾಗಿ ಮಾಡಿದಾಗ ಮಾತ್ರ ಪರಮಾತ್ಮ ಫಲವನ್ನು ಕೊಡ್ತಾನೆ, ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಇಲ್ಲವರಿಲ್ಲ. ಯದ್ಯಪಿ ಭಗವದಾತ್ಮಕಸ್ಯ ತದನ್ಯಸ್ಯ ಅಪ್ರಾಕೃತಸ್ಯ ಚ ಅಜ್ಞಾನಾದಿನ ಸಮರ್ಪಣಾ ಭಾವೇಪಿ ಪ್ರಾಕೃತಂ ಸಮರ್ಪಯತ್ತೇವ ಸ್ವೀಕೃತೆ ಚ ಭಗವಾನ್. ಇನ್ನೂ ಕೆಲವರಿದ್ದಾರೆ. ಯದ್ಯಪಿ ಭಗವದಾತ್ಮಕಸ್ಯ ತದನ್ಯಸ್ಯ ಅಪ್ರಾಕೃತಸ್ಯ ಚ ಅಜ್ಞಾನಾದಿನ. ತೀರ ಸಾಮಾನ್ಯರು ಚಿಕ್ಕ ಮಕ್ಕಳೆಲ್ಲ ನೈವೇದ್ಯ ಮಾಡೋಕೆ ಹೋಗುದು, ಏನು ಗೊತ್ತಿರೋದಿಲ್ಲ ಅವರಿಗೆ. ಆ ಸಮರ್ಪಣಾ ಭಾವೇಪಿ ಅಜ್ಞಾನಾದಿಗಳಿಂದ ಸರಿಯಾದ ಸಮರ್ಪಣೆ ಮಾಡಲಿಲ್ಲ ಅವನು. ಅದು ಪ್ರಾಕೃತಂ ಸಮರ್ಪಯತ್ತೇವ, ಪ್ರಾಕೃತನ ಸಮರ್ಪಣೆ ಮಾಡ್ತಾನೆ ಪಾಪ. ಸ್ವೀಕೃತೆ ಚ ಭಗವಾನ್ ಆರಂಭದಲ್ಲಿ ತಿಳುವಳಿಕೆ ಇಲ್ಲ ಅಂತಂದ್ರೆ ಪಾರಕರಕರ ಭಾಷೆ ಜನನಿಗೆ ಕೇಳಿ ಸುಖಪಡುವಂತೆ ಇದ್ದಾಗ ಸ್ವೀಕಾರ ಮಾಡ್ತಾನೆ. ಆದರೆ ಅದು ಕೂಡ ಅನುಸಂಧ ಒಂದು ಅವಸ್ಥೆಯಲ್ಲಿ ಮಾತ್ರ. ತಥಾಪಿ ತಸ್ಯ ಅತ್ಯಲ್ಪತ್ವೇನ ಅವಿವಿಕ್ಷಿತತೆಯ ಸ್ವಲ್ಪಾನ್ನಸ್ಯ ಭುಕ್ತರಿ ಭೋಜನಾಭಾವ ವ್ಯವಹಾರವತ್ ಅಭೋಗಂ ವಿವಕ್ಷಿತ್ವಾನ ಸ್ವೀಕೃತೆ ಇತ್ಯುಚ್ಯತೆ. ಆದರೂ ಕೂಡ ಅತ್ಯಲ್ಪ ಸ್ವೀಕಾರ ಮಾಡೋದು ಎಷ್ಟದು? ಅತ್ಯಲ್ಪ, ಅಷ್ಟು ದೂರ ಇಟ್ಟುಬಿಡಿ ಅಂತಾರಲ್ಲ ಆ ಥರ. ಅವಿವಿಕ್ಷತೆಯ ಸ್ವಲ್ಪಾನ್ನಸ್ಯ ಭುಕ್ತರಿ ಭೋಜನಾಭಾವ ವ್ಯವಹಾರವತ್ ಸ್ವಲ್ಪ ಊಟ ಮಾಡಿದೆ, ಇನ್ನು ಊಟ ಆಯ್ತು, ಏನು ಊಟನೇ ಮಾಡಲಿಲ್ಲ ಅವರು ಅಂದ್ಬಿಡ್ತಾನೆ. ಊಟ ಮಾಡಿರ್ತಾನೆ, ಆದರೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಏನು ಅಂತಾರೆ? ಊಟನೇ ಮಾಡಲಿಲ್ಲ ಅಂದ್ಬಿಡ್ತಾರೆ. ಅದೇ ರೀತಿ ದೇವ್ರು ಸ್ವೀಕಾರ ಮಾಡೋದೇ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವೀಕಾರ ಮಾಡಿರ್ಕೊಡಿ ಏನಂತ ಅರ್ಥ? ಅದಕ್ಕೆ ಸ್ವೀಕಾರ ಮಾಡಿಲ್ಲ ಅಂತಾನೆ ಹೆಸರು. ವ್ಯವಹಾರವತ್ತು ಅಭೋಗ ದುರ್ಯೋಧನ ಸ್ವೀಕಾರ ಇಟ್ಟಾಗ ಕೃಷ್ಣ ತಗೊಳ್ಳೇ ಇಲ್ಲ, ಯಾಕಂದ್ರೆ ಭಕ್ತಿ ಇಲ್ಲ, ತಿಳುವಳಿಕೆಯಲ್ಲಿ ಏನೂ ಇಲ್ಲ, ಅದರಿಂದಾಗಿಯೇ ಅವನಿಟ್ಟಿದ್ದು ತಗೊಳ್ಳೇ ಇಲ್ಲ. ಎಷ್ಟೋ ದಿನ ಮಾಡೋ ನೈವೇದ್ಯ ದುರ್ಯೋಧನ ನೈವೇದ್ಯ ಇದ್ದಾಗೆ ಇರುತ್ತೆ, ನಾಸ್ತಿಕರ ನೈವೇದ್ಯ ಮಾಡಿದ ಏನು ಇರುತ್ತೆ ಅದರೊಳಗೆ? ಏನಿರೋದಿಲ್ಲ. ವಿವಕ್ಷಿತ್ವ ಅಭೋಗಂ ವಿವಕ್ಷಿತ್ವ ನ ಸ್ವೀಕೃತೆ ಇತ್ಯುಚ್ಯತೆ. ತಥಾಚ ಆತ್ಮಾರ್ಥಂ ಪರಾರ್ಥಂ ವಾ ನ ಸ್ವೀಕೃತೆ ಇತಿ ನೈವ ಸ್ವೀಕೃತೆ ಇತಿ ವಿಶೇಷೋಕ್ತಿರ್ಯುಚ್ಯತೆ ಇತಿ. ಆದ್ದರಿಂದ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅನ್ನೋದಕ್ಕೂ ಅರ್ಥ ಇದೆ, ಸ್ವೀಕಾರ ಮಾಡ್ತಾನೆ ಎಂಬುದಕ್ಕೂ ಅರ್ಥ ಇದೆ, ಸ್ವೀಕಾರ ಮಾಡ್ತಾನೆ ಮಾಡೋದಿಲ್ಲ ಎಂಬುದಕ್ಕೂ ಅರ್ಥ ಇದೆ. ಈ ರೀತಿ ಅರ್ಥ ಇಟ್ಟುಕೊಂಡಾಗ ವಿರೋಧ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೇನಂತಾರೆ? ವಿವಕ್ಷ. ಒಂದು ವ್ಯೂ ಪಾಯಿಂಟ್ ಬೇರೆ ಬೇರೆ ಇದ್ದಾಗ ಅದು ವಿರೋಧ ಅಂತ ಅನಿಸೋದಿಲ್ಲ. ಪರಂತು ಭೋಗ್ಯ ಪದಾರ್ಥ ಸ್ವಾಮಿನಃ ಫಲಂ ನಾಸ್ತಿ ಸಮರ್ಪಣಾಭಾವೇಪಿ ಭೋಗಸ್ತು ಹರೇರ್ಭವತ್ತೇವ. ಇನ್ನು ಯಾರು ಸಮರ್ಪಣೆ ಮಾಡಿಲ್ಲ ಅಂತ ತಿಳ್ಕೊಂಬಿಟ್ರು, ಆ ವಸ್ತು ತಿಂದುಬಿಟ್ರು, ತಿನ್ಬೇಕಾದ್ರೆ ಪರಮಾತ್ಮ ಮುಖ್ಯ ಫಲವನ್ನು ತನ್ನ ರೂಪ ತಾನು ಸ್ವೀಕಾರ ಮಾಡೇ ಮಾಡ್ತಾನೆ. ಅದು ಯಾರು ಏನಿಲ್ಲ ಇವರಿಗೆಲ್ಲ ಫಲ ಇಲ್ಲ, ತಿಳಿದುಕೊಟ್ಟರೆ ಬರೋ ಫಲ ತಿಳಿದೇ ಕೊಟ್ಟರೆ ಬರೋದೇ ಇಲ್ಲ. ಉದಾಹರಣೆಗೆ ಸ್ವಲ್ಪ ಡಿಫರೆನ್ಸ್, ಜೇಬಲ್ಲಿ ಕಾಪಿ ಹೊಡೆದಾಗ ಕೂತಿರ್ತಾನೆ, ಕಾಪಿ ಹೊಡೆಯಕ್ಕೆ ತಿಳ್ಕೊಂಡಿರ್ತಾನೆ, ಗೊತ್ತಾಯ್ತು? ಇಲ್ಲ ಮೊದಲು ಅನೌನ್ಸ್ ಮಾಡ್ತಾನೆ, ಏನೋ ಇದು ಕೊಟ್ಬಿಟ್ಟಿದ್ರೆ ಕೊಟ್ಬಿಡ್ತಾನೆ, ಅದು ದೋಷ ಅಲ್ಲ. ಹಿಡಿದ ಮೇಲೆ ಕೊಡ್ತಾರೆ, ಉಪಯೋಗ ಇಲ್ಲ. ಹಿಡಿದ ಮೇಲೆ ಕೊಟ್ಬಿಟ್ರೆ ಎಲ್ಲರೂ ಕಾಪಿ ಹೊಡೆ, ಹಿಡಿಯವರಿಗೆ ಕಾಪಿ ಹೊಡೆಯುತ್ತ ಇರ್ತದೆ ಅಷ್ಟೇ, ಗೊತ್ತೆ? ಅದು ಅರ್ಥ ಇಲ್ಲ, ಅದು ಅಪರಾಧ. ಮೊದಲೇ ಕೊಟ್ಟರೆ ಅದು ಗುಣ, ಬಂದು ತಾನೇ ತೆಗೆದ್ಬಿಡ್ತಾನೆ, ಸರ್ ಇದ್ರೆ ಬರ್ಕೊಂಬಂದೆ ಇಟ್ಬಿಡ್ತೇನೆ ಅಂತ ಇಟ್ಬಿಟ್ಟ. ಪರೀಕ್ಷೆಗೆ ಕೆಲಸ ಅನೌನ್ಸ್ ಮಾಡ್ತಾರೆ, ಬುಕ್ಸ್ ಇದ್ರೆ ಇಟ್ಬಿಟ್ಟಿದೆ ಅನೌನ್ಸ್ ಮಾಡ್ತಾರೆ, ಅಲ್ಲಿವರೆಗೆ ಇಟ್ಕೊಂಡು ತಪ್ಪಲ್ಲದು, ಆಮೇಲೆ ಇಟ್ಕೊಂಡಿದ್ರೆ ತಪ್ಪದು. ಮತ್ತು ಹಿಡಿದ ಮೇಲೆ ಕೊಟ್ಟರದ್ದು ಭಾರಿ ತಪ್ಪು. ಟ್ಯಾಕ್ಸ್ ಮನೆ ರೇಡ್ ಮಾಡದೆ ಕೊಟ್ಬಿಟ್ರೆ ಎಲ್ಲರೂ ರೇಡ್ ಮಾಡಿ ಟ್ಯಾಕ್ಸೇ ಕೊಡೋದಿಲ್ಲ, ಹಾಗಾಗಿಬಿಡ್ತದೆ. ಅದು ಅಪರಾಧ, ಅಪರಾಧ. ಆದ್ದರಿಂದ ಅದಕ್ಕೆ ಟ್ಯಾಕ್ಸ್ ಕೊಡೋದಷ್ಟೆಲ್ಲ ಪೆನಾಲ್ಟಿ ಹಾಕ್ತಾರಲ್ಲ, ಆ ರೀತಿಯಾಗಿ ಅದು ಅಪರಾಧ ಆಗ್ತದೆ. ದೇವರಿಗೆ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ. ಪರಂತು ಭೋಗ್ಯ ಪದಾರ್ಥ ಸ್ವಾಮಿನಃ ಫಲಂ ನಾಸ್ತಿ, ಅದಕ್ಕೆ ಫಲ ಬರೋದಿಲ್ಲ ಅವನಿಗೆ. ಸಮರ್ಪಣೇನ ಇವ ಪ್ರಸನ್ನೋ ಭಗವಾನ್ ಫಲಂ ಮೆಚ್ಚತಿ ಇತ್ಯುಕ್ತ. ಯಾವಾಗ ಭಕ್ತಿಪೂರ್ವಕ ಸಮರ್ಪಣೆ, ಅರ್ಪಣ ಸಮರ್ಪಣ, ಸಮರ್ಪಣೆ ಮಾಡಿದಾಗ ಮಾತ್ರ ಪರಮಾತ್ಮ ಫಲವನ್ನು ಕೊಡ್ತಾನೆ. ಫಲ ಅಂದರೆ ಕೇಳಬಾರ್ದಂತಿರಲ್ಲ ಅಂತ ಕೇಳಿದರೆ ಜ್ಞಾನಭಕ್ತಿಯಾದಿ ಫಲಗಳನ್ನು ಕೊಡ್ತಾನೆ ಅಂತ ಅರ್ಥ. ಪ್ರಸಾದೋಪಿ ರಾಜಪ್ರಸಾದ ಇವ ನಿವೇದನೀಯ ಪದಾರ್ಥ ತಾರತಮ್ಯಾನುಸಾರಿ. ಮತ್ತೆ ಪ್ರಸಾದ ಕೂಡ ಪರಮಾತ್ಮ ಒಂದೇ ರೀತಿ ಮಾಡೋದಿಲ್ಲ. ರಾಜಪ್ರಸಾದ ಇವ ರಾಜರ ಅನುಗ್ರಹ ಹೇಗೋ ಹಾಗೆ. ಯಾವ ರೀತಿ? ನಿವೇದನೀಯ ಪದಾರ್ಥ ತಾರತಮ್ಯಾನುಸಾರಿ. ನಿವೇದನೀಯ ಪದಾರ್ಥ ತಾರತಮ್ಯ ಅನುಸಾರಿ, ಏನು ನಿವೇದನೆ ಮಾಡ್ತಾನಲ್ಲ ಆ ಪದಾರ್ಥದ ತಾರತಮ್ಯ. ಅತ್ಯುತ್ತಮ ವಸ್ತು ಕೊಡೋದು ಬೇರೆ, ಸಾಮಾನ್ಯ ಪದಾರ್ಥ ಕೊಡೋದು ಬೇರೆ. ಆ ಕೊಟ್ಟಿರ್ತಕ್ಕಂಥ ಏನು ಮಾಡ್ತಾರೆ ಸೇವಾಕರ್ತರಿಗೆ ಅನುಗುಣವಾಗಿ ಫಲ ಹೇಗೆ ಕೊಡ್ತಾರೋ ಆ ರೀತಿಯಲ್ಲಿ ವಿವೇದನೀಯ ಪದಾರ್ಥ ತಾರತಮ್ಯ ಸಮರ್ಪಣೆ ಮಾಡ್ತಕ್ಕಂಥ ಫಲಗಳು ಎಷ್ಟೊಂತ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಹೊರತು ಅದು ಸ್ವೀಕಾರ ಮಾಡೋದರಲ್ಲೂ ವ್ಯತ್ಯಾಸ, ಫಲ ಕೊಡೋದರಲ್ಲೂ ವ್ಯತ್ಯಾಸ. ಫಲಂಚ ಪ್ರಸಾದಾನುರೂಪಮಿತಿ ಪ್ರಸಿದ್ಧಮೇವಿ, ಲೋಕದಲ್ಲೂ ರೂಢಿ ಇದ್ದೇ ಇದೆ. ಫಲ ಕೊಡೋದು ಪ್ರಸಾದಕ್ಕನುಗುಣವಾಗಿ, ಪದಾರ್ಥಕ್ಕನುಗುಣವಾಗಿ ಪ್ರಸಾದ, ಪ್ರಸಾದಕ್ಕನುಗುಣವಾಗಿ ಫಲ. ಒದಕ್ಕೊಂದು ಲಿಂಕ್ ಇರೋದ್ರಿಂದ ನಮಗೆ ದೇವರು ಹೆಚ್ಚು ಫಲ ಕೊಟ್ಟಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಏನರ್ಥ ಅದಕ್ಕೆ? ಸರಿಯಾಗಿ ಸಮರ್ಪಣೆ ಮಾಡಿಲ್ಲ ಅಂತ ಅಷ್ಟೇ ಅರ್ಥ. ಇಲ್ಲೋ ಸರಿಯಾಗಿ ಬರೆದಿಲ್ಲ, ವಾರ್ಸು ಕಡಿಮೆ ಬಂದಿದೆ ಅಂತ ಹೇಗೆ ಒಪ್ಕೋಬೇಕು? ಆ ರೀತಿಯಲ್ಲಿ ನಾವು ದೇವರು ಕೊಟ್ಟಿಲ್ಲ ಅನ್ನಬಾರ್ದು. ನಮ್ಮ ಮಾಡಿದ ಅನುಸಂಧಾನ ಸರಿ ಇಲ್ಲ ಅಂತ ತಿಳ್ಕೋಬೇಕು. ಕಿಂ ವಕ್ತವ್ಯಂ ವಿದ್ವದ ವಿತ್ವತ್ ಪ್ರಸಾದ ಫಲಯೋ ಮಹದಂತರಮಿತಿ ಇತಿ ಭಾವೇನ ಭಕ್ತಾನುಗ್ರಹೋನ್ಮುಖತ್ವಂ ಪರಮದಯಾಲೋಹೋ ಹರೇಹೇ ಸ್ವಭಾವ ಇತ್ಯಾಹ ಕರುಣ ಇತಿ. ಕಿಂ ವಕ್ತವ್ಯಂ ವಿದ್ವದ ವಿದ್ವತ್ ಪ್ರಸಾದ ಫಲಯೋ ಮಹದಂತರಮಿತಿ ಅಂದಮೇಲೆ ಇನ್ನು ವಿದ್ವತ್ ಪ್ರಸಾದ, ಅವಿದ್ವತ್ ಪ್ರಸಾದ, ವಿದ್ವಾಂಸರಿ ಮಾಡತಕ್ಕಂಥ ಪ್ರಸಾದ, ತಿಳಿದವರಿಗೆ ಮಾಡತಕ್ಕಂಥ ಪ್ರಸಾದ, ತಿಳಿದೇ ಇದ್ದವರು ಮಾಡೋ ಪ್ರಸಾದದಲ್ಲಿ ಮಹದಂತರ ಭಾರಿ ವ್ಯತ್ಯಾಸ ಉಂಟು ಅಂತ ಪ್ರೂವ್ ಆಯಿತು. ಇತಿ ಭಾವೇನ ಭಕ್ತಾನುಗ್ರಹೋನ್ಮುಖತ್ವ ಪರಮ ದಯಾಲೋಹೋ ಹರೇಹೇ ಸ್ವಭಾವ ಇತ್ಯಾಹ ಕರುಣೈ. ಈ ರೀತಿ ಪರಮಾತ್ಮ ತನ್ನ ಬೇಕಿಲ್ಲದೆ ಹೋದರೂ ಕೂಡ ಕೇವಲ ಭಕ್ತರ ಅನುಗ್ರಹಕ್ಕೋಸ್ಕರ ಸ್ವೀಕಾರ ಮಾಡ್ತಾನೆ ಎಂಬುದು ಪರಮಾತ್ಮನ ಪರಮ ಕಾರುಣ್ಯವನ್ನು ಹೇಳ್ತಾ ಇತ್ತು. ಪರಮ ದಯಾಲೋಹೋ ಹರೇಹೇ ಸ್ವಭಾವ ಇತ್ಯಾಹ. ದೇವರಿಗೆ ಗುಣ ಎಲ್ಲಿಂದ ಬಂತು ಅಂದರೆ ಸ್ವಭಾವ. ದೇವರು ಸ್ವಾಭಾವಿಕವಾಗಿ ಏನಾಗಿದ್ದಾನೆ? ಅತ್ಯಂತ ಕರುಣಾಳುವಾದ್ದರಿಂದ ಅವನು ಸ್ವೀಕಾರ ಮಾಡ್ತಾನೆ. ಇದನ್ನು ಅರ್ಥ ಮಾಡ್ಕೋಬೇಕು. ನೈವೇದ್ಯದ ಬಗ್ಗೆ ಅನೇಕ ವಿಚಾರ ಹೇಳಿದಾಗ ಆಯ್ತು. ಮೂಲಕವಾಗಿ ಈ ಶ್ಲೋಕಕ್ಕೆ ಅರ್ಥ ಬರೀ ನೆಪದೊಳಗೆ ನೈವೇದ್ಯದ ಬಗ್ಗೆ ಅನೇಕ ಮಾಹಿತಿ ಕೊಟ್ಟಿದ್ದು ಈ ಶ್ಲೋಕದ ವೈಶಿಷ್ಟ್ಯ. ಮೆಕ್ಯಾನಿಕಲ್ ಆಯಿತು, ಆದ್ದರಿಂದನೇ ಮುಖ್ಯ ಫಲ ಸಿಗೋದಿಲ್ಲ. ಮೆಕ್ಯಾನಿಕಲ್ ಆಗದಂತೆ ನೈವೇದ್ಯ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಅದು ಓವರ್ ನೈಟ್ ಬರೋದಿಲ್ಲ. ಮತ್ತೆ ಅದಕ್ಕೆ ವಿದ್ವಾನ್ ತಿಳಿದು ತಿಳಿದು ಅಭ್ಯಾಸ ಮಾಡಬೇಕು. ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನ ಅಭಿದುಷ ಕರುಣ ವೃಣೀತೆ ಯದ್ಯನ ಭಗವತೆ ವಿದಧೀತ ಮಾನಂ ತಚ್ಚ ಆತ್ಮನೇ ಪ್ರತಿಮುಖಸ ಯಥ ಮುಖಶ್ರೀಹಿ. ಪ್ರತಿಮುಖಸ ಯಥ ಮುಖಶ್ರೀಹಿ ತಥಾ ಇದೆಲ್ಲ ಯದ್ಯತ್ ಮಾನಂ ಭಗವತೆ ವಿದಧೀತ ತತ್ತತ್ ತಥಾ ಅಂತ ಹೇಳ್ಬಿಟ್ಟು ಮುಖಶ್ರೀಗೆ ಪ್ರತಿಮುಖ ಹೇ ಪ್ರತಿಮುಖಕ್ಕೆ ಮುಖಶ್ರೀ ಹೇಗೋ ನಾವು ಸಮರ್ಪಣೆ ಮಾಡ್ತಕ್ಕಂಥ ಪ್ರತಿಯೊಂದು ಪದಾರ್ಥ ಬಿಂಬರೂಪಿಯಾದ ಪರಮಾತ್ಮನಿಗೆ ಮೂಲಕ ನಮಗೆ ತಲುಪೋ ಡೈರೆಕ್ಟ್ ತಲುಪೋ ಚಾನ್ಸ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ದೊಡ್ಡ ಘಟ್ಟ. ಇದನ್ನೆಲ್ಲ ಕೂಡ ಭಾಳ ವಿಸ್ತಾರ. ಅದಕ್ಕೆ ಏನು ಮಾಡ್ತಾರೆ ಅನೇಕ ತಿಳಿದು ಅನೇದು ಮಾಡಿ ಊಟ ಮಾಡಲ್ಲ ಅಂದ್ಬಿಡ್ತಾರೆ. ಇದೇನಿದು ಮಡಿಮೇಲಿಯ ಪ್ರಶ್ನೆ ಅಲ್ಲ, ಅನುಸಂಧಾನ ಇಲ್ಲ ಅವನಿಗೆ. ಆದ್ದರಿಂದ ಏನಾಗುತ್ತೆ? ಅದು ನಾವು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಅರ್ಥ. ನೈವೇದ್ಯ ಶೇಷ ಅನ್ನಿಸ್ಬೇಕಾದ್ರೆ ಸರಿಯಾಗಿ ನೈವೇದ್ಯ ಮಾಡಿ ನೈವೇದ್ಯ ಶೇಷ ಆಗುತ್ತೆ. ಫಾರಂ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತಾರಲ್ಲ ಹಾಗೆ, ಸರಿಯಾಗಿ ಫಿಲಪ್ ಮಾಡಿದವರು ಫಾರಮ್ನ ಏನು ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ನೈವೇದ್ಯ ಸರಿ ಮಾಡದೆ ಹೋದರೆ ಅದು ನೈವೇದ್ಯ ಅಲ್ಲ ಅಂತ ಕರೀತಾರೆ. ಅನೇಕರಿಗೆ ಅರ್ಥ ಆಗದೆ ಏನು ಮಾಡಿಬಿಡ್ತಾರೆ? ಎಷ್ಟು ಅಹಂಕಾರ ಇವರು ಯಾರಿಗೆ ಶುರು ಮಾಡಿಬಿಡ್ತಾರೆ? ಅಹಂಕಾರದ ಪ್ರಶ್ನೆ ಅಲ್ಲ. ಏನದು? ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಸ್ವೀಕಾರ ಮಾಡಿದ್ರೆ ಅಹಂಕಾರ ಅಲ್ಲದು, ನಿಯಮ ಇರೋದೇ ಹಾಗೆ. ಅವನು ಹಿಡಿತಾರೆ, ನಾನು ಯಾಕೆ ಸ್ವೀಕಾರ ಮಾಡಿದೆ, ಯಾಕೆ ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಾನು ಯೋಚನೆ ಮಾಡಿದರೆ, ಸರಿಯಾಗಿ ಯೋಚನೆ ಮಾಡಿದರೆ ನೈವೇದ್ಯದಲ್ಲಿ ತಾರತಮ್ಯ ಇರೋದ್ರಿಂದಾಗಿನೇ ದೊಡ್ಡವ್ರು ನೈವೇದ್ಯ ಮಾಡಬೇಕು ಅಂತ ಯಾತಕ್ಕೆ ಬಂತು ಅಂದರೆ ಅಲ್ಲಿ ತಿಳುವಳಿಕೆ ಇರೋದ್ರಿಂದ ನೈವೇದ್ಯದಲ್ಲಿ ಒಳ್ಳೆ ಸಿದ್ಧಿ ಬರುತ್ತೆ. ಸಿದ್ಧಿ ಬರೋದಿಲ್ಲ ಅದು ಯೋಚನೆ ಮಾಡಿದ್ರೆ ತಿಳಿಯಿ. ಅದು ಪೂಜೆನೂ ಹಾಗೇನೆ. ಪ್ರತಿಮಾಯಾಂತ ಸಾನ್ನಿಧ್ಯಂ ಅರ್ಚಕಶ್ಯ ತಪೋಬಲ. ಪೂಜೆ ಮಾಡೋ ಎಷ್ಟೋ ದಿನ ನೀರು ಹೊಯ್ದು ಬರ್ತಾರೆ ಅಷ್ಟೇ ಅವರು. ಎಷ್ಟೋ ದಿನ ಮೂಲವೃಂದಾನ ಪೂಜೆ ಮಾಡೋ ಏನು ಗೊತ್ತಿರುತ್ತೆ? ಆ ಗುರುಗಳು ಯಾರು ಅಂತೂ ಗೊತ್ತಿರೋದಿಲ್ಲ ಅವರು. ಅವ್ರ ಮೇಲೆ ಶ್ಲೋಕ ಶುಗಡ ಹೇಳೋಕ್ಕೂ ಬರೋದಿಲ್ಲ. ಅವರು ನೀರು ಹೊಯ್ದು ನೀರು ಹೊಯ್ಯೋದು ಬರೋದು ಕೊಡ ತಪ ಅದು ಸುರಿಯಾರೆ ಬಂದುಬಿಡ್ತಾರೆ. ಅದು ಅನುಸಂಧಾನ ಇರೋದಿಲ್ಲ ಅವ್ರಿಗೆ. ಅನ್ಫಾರ್ಚುನೇಟ್ಲಿ ಅದು ಮೊದಲಿಂದ ಟ್ರೈನಪ್ ಮಾಡಿ ಯಾರು ನೀರು ಹಾಕಿರೋ ಸಾಕು ಅಂತ ಮಾಡಿಬಿಟ್ಟಿದ್ದಾರೆ. ತಪ್ಪದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಆ ಸಿದ್ಧಿ ಬಂದು ಹೋದವರೆಲ್ಲ ಮತ್ತೆ ಮತ್ತೆ ಹೋಗೋಕ್ಕಾಗುತ್ತೆ. ಅರ್ಹಸಿ ಬಹು ಅರ್ಹತ್ತಮಾರ್ಹಣ. ಯಾರ ಕೈಲಿ ನಾವು ಲೈಟ್ ರಿಪೇರಿ ಮಾಡಿಸೋದಿಲ್ಲ. ಏನು ಮಾಡ್ತೀವಿ? ಎಕ್ಸ್ಪರ್ಟ್ ಆಗಿರಬೇಕು. ಗೊತ್ತಾಯ್ತಿಲ್ಲ ಕೆಲಸ ರಿಪೇರಿ ಮತ್ತೆ ಮತ್ತೆ ಬರಬಾರ್ದು ಒಂದು, ಮತ್ತೆ ಹೋಗಿ ಒಂದೋಗಿ ಇನ್ನೊಂದಾಗಬಾರ್ದು ಒಂದು. ಎಕ್ಸ್ಪರ್ಟ್ನ ಹುಡುಕಿ ಹೇಗೆ ಮಾಡ್ತಾರಲ್ಲ? ನೈವೇದ್ಯಕ್ಕೆ ಪಾತ್ರ ಯಾವನಾದ್ರೂ ಕರೆಯೋದು ಶುರು ಮಾಡ್ತಾರೆ. ಯಾವ್ದಾರು ಮಾಡಿಬಿಡ್ರಪ್ಪ ಅಂತ ಹೇಳ್ಬಿಡ್ತಾನೆ ನೈವೇದ್ಯ ವ್ಯವಸ್ಥೆ. ಯಾರು ನಾನಂತೂ ಮಾಡೋದಿಲ್ಲ, ನೀವು ಮಾಡಿರಿ ಅಂತ ಹೇಳ್ಬಿಡ್ತಾನೆ. ತಪ್ಪದು. ಏನು ಮಾಡಬೇಕು? ಅದನ್ನು ಎಕ್ಸ್ಪರ್ಟೇ ಮಾಡಬೇಕು ಅಂತ ಹುಡುಕ್ಬೇಕು. ಅದಕ್ಕಾಗಿ ಅರ್ಹಸಿ ಮುಹು ಅರ್ಹತ್ತಮಾರ್ಹಣಮಸ್ಮಾಕಂ ಅನುಪಥಾನಾಂ ನಮೋ ನಮಃ ಇತಿ ಏತಾವತ್ ಸದುಪಶಿಕ್ಷಿತಂ ಕೋರ್ಹತಿ ಪುಮಾನ್ ಪ್ರಕೃತಿಗುಣ ವ್ಯತಿರೇಕ ಮತಿ ಮತಿ ಅನೀಶ ಈಶ್ವರಸ್ಯ ಪ್ರಕೃತಿಪುರುಷಯೋಃ ಪರಸ್ಯ ಅರ್ವಾಕ್ತನಮತಿರ್ನಾಮರೂಪ ಆಕೃತಿಭಿಃ ನಿರೂಪಣಂ ಅರ್ಹಸಿ ಮುಹುಃ ಅರ್ಹತ್ತಮ ಅರ್ಹಣಂ ಅಸ್ಮಾಕಂ ಅನುಪಥಾನಾಂ ನಮೋ ನಮಃ ಇತಿ ಏತಾವತ್ ಸದುಪಶಿಕ್ಷಿತಂ ಕಃ ಅರ್ಹತಿ ಪುಮಾನ್ ಪ್ರಕೃತಿಗುಣ ವ್ಯತಿರೇಕಂ ವ್ಯತಿರೇಕಮತಿಃ ಅನೀಶಃ ಈಶ್ವರಸ್ಯ ಪ್ರಕೃತಿಪುರುಷಯೋಃ ಪರಸ್ಯ ಅರ್ವಾಕ್ತನಮತಿಃ ನಾಮರೂಪ ಆಕೃತಿಭಿಃ ನಿರೂಪಣಂ ಪರಿಜನ ಅನುರಾಗ ವಿರಚಿತ ಸ್ತವಲವ ಸಂಶಬ್ದ ಸಲೀಲ ಕಿಸಲಯ ತುಳಸಿ ದುರ್ವಾಂಕುರೈರಪಿ ಸಂಹೃತಯ ಸಪರ್ಯಯಾಖಿಲ ಪರಮ ಪರಿತುಷ್ಯಸಿ ಅಥ ಅನಯಾಪಿ ನ ಭವತ ಇತ್ಯಯ ಕುರು ಸಂಭಾರಭರಯ ಸಮುಚಿತಮರ್ಥಮಿಹೋಪಲಭಾಮಹೇ ಆತ್ಮನಃ ಏವ ಅನುಸವನಂ ಅಂಜಸಾ ವ್ಯತಿರೇಕೇಣ ಅನುಭೂಯಮಾನ ಅಶೇಷ ಪುರುಷಾರ್ಥಸ್ವರೂಪಸ್ಯ ಕಿಂತು ನಾಥ ಆಶಿಷ ಆಶಾಸಾನಾನಾಂ ಏತತ್ ಅಭಿಸಂಬ್ರಾಧನ ಮಾತ್ರಂ ಭವಿತುಂ ಅರ್ಹತಿ ಅಥ ಕಥಂಚಿತ್ ಸ್ಖಲನ ಕ್ಷುತ್ ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂ ನಃ ಶ್ರೀಮಚ್ಚರಣಾರವಿಂದಸ್ಮರಣಾಯ ಜ್ವರಮರಣದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು. ವಿಷ್ಣು ಕೂಡ ದೇವರನ್ನ ಇತಿ ಪ್ರಾರ್ಥನಂ, ದೇವರು ಪ್ರಾರ್ಥನೆ ಮಾಡ್ತಕ್ಕಂಥ ರೀತಿ. ಅರ್ಹಸಿ ಮುಹುಃ ಅರ್ಹತ್ತಮ ಅರ್ಹಣಂ ಅಸ್ಮಾಕಂ, ಅರ್ಹಣ ಅಸ್ಮಾ ಹೇಳ್ತಾರೆ, ಅರ್ಹಣಂ ಅಸ್ಮಾಕಂ ಅರ್ಹತ್ತಮ, ಅರ್ಹತ್ತಮ ಪೂಜ್ಯತಮ ಅತ್ಯಂತ ಪೂಜ್ಯನಾದ ಪರಮಾತ್ಮನೇ, ಅಸ್ಮಾಕಂ ಅರ್ಹಣಂ ಅರ್ಹಸಿ ನಾವು ಮಾಡ್ತಕ್ಕಂಥ ಪೂಜೆಯನ್ನು ಸ್ವೀಕಾರ ಮಾಡು. ನಾವು ಯಾರು ಅನುಪಥಾನ ನಿನ್ನ ದಾರಿ ಹಿಡಿದು ಸಾಕ್ತಕ್ಕಂಥವು. ನಮೋ ನಮಃ ಇತಿ ಏತಾವತ್ ಸದುಪಶಿಕ್ಷಿತಂ ನಮೋ ನಮಃ ಅಂತ ಹೇಳ್ತಾ ಸಜ್ಜನರು ಹೇಳಿದ ರೀತಿಯೊಳಗೆ, ಕೋರ್ಹತಿ ಪುಮಾನ್ ಪ್ರಕೃತಿಗುಣ ವ್ಯತಿರೇಕ ಮತಿ ಅನೀಶ ಈಶ್ವರಸ್ಯ ಪ್ರಕೃತಿ ಪುರುಷಯೋಃ ಪರಸ್ಯ ಅರ್ವಾಕ್ತನ ಮತಿ ನಾಮರೂಪ ಕೃತಿಭಿ ನಿರೂಪಣಂ. ಸರಿಯಾಗಿ ಪರಮಾತ್ಮನ ಆರಾಧನೆ ಮಾಡೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ದೇವರಿರ್ತಕ್ಕಂಥ ಪೂಜೆ ಮಾಡಲಿಕ್ಕೆ ಯಾರಿಗಾದ್ರು ಸಾಧ್ಯ ಉಂಟು? ಅನಂತ ಗುಣ ಇರತಕ್ಕಂಥ ಪರಮಾತ್ಮ ಇರಲಿ, ನಾವೆಲ್ಲಿ? ಸೊ ನಮ್ಮ ಪೂಜೆ ಎಷ್ಟು ಬಿಟ್ಟು ನಮ್ಮ ಯೋಗ್ಯತೆ ಇರತಕ್ಕಂಥ ಪೂಜೆನೆ ಹೊರತು ದೇವ್ರ ಯೋಗ್ಯತೆ ಇರತಕ್ಕಂಥ ಪೂಜೆ ಮಾಡಲಿಕ್ಕೆ ಯಾರಿಗೂ ಆಗೋದೇ ಇಲ್ಲ. ಗೊತ್ತಾಯ್ತಿಲ್ಲ, ಯಾರ್ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡವನು ದೇವರು. ಪರಿಜನ ಅನುರಾಗ ವಿರಚಿತ ಸ್ತವ ಲವ ಸಂಶಬ್ದ ಸಲೀಲ ಕಿಸಲಯ ತುಳಸಿ ದುರ್ವಾಂಕುರೈರಪಿ ಸಂಹೃತಯ ಸಪರ್ಯಯ ಅಖಿಲ ಪರಮ ಪರಿದುಷ್ಯತಿ. ಎಷ್ಟು ಕರುಣಾಡೋ ಪರಮಾತ್ಮ ಅಂದರೆ ಹೇ ಪರಮ, ಪರಮಾತ್ಮನೇ. ಪರಿಜನ ಅನುರಾಗ ವಿರಚಿತ, ಪರಿಜನ ಸೇವಕ ಜನಗಳು ಅನುರಾಗ ವಿರಚಿತ, ಅನುರಾಗ ಭಕ್ತಿ, ಭಕ್ತಿಯಿಂದ ಮಾಡ್ತಕ್ಕಂತಹ ಸ್ತವ ಲವ ಸ್ತೋತ್ರ, ಲವ ಸ್ವಲ್ಪ ಸ್ತೋತ್ರ, ಭಾರಿ ಸ್ತೋತ್ರ ಅಲ್ಲ, ಸ್ವಲ್ಪ ಸ್ತೋತ್ರ. ಆಮೇಲೆ ಸಂಶಬ್ದ ಕೆಲವು ಶಬ್ದಗಳು, ಸಲೀಲ ಸಾಮಾನ್ಯ ನೀರು, ಕಿಸಲಯ ಎಸಳುಗಳು, ತುಳಸಿ ತುಳಸಿ ದಳಗಳು, ದುರ್ವಾಂಕುರೈಹಿ ದುರ್ವಾಂಕುರಗಳು ಗರಿಕೆಗಳು, ಸಂಭೃತಯ ಅವರಿಂದ ಕೂಡಿದಂತಹ ಸಪರ್ಯಯ ಅಖಿಲ ಪರಮ ಪರಿದುಷ್ಯಸಿ ಅದರಿಂದ ಸಂತೋಷ ಪಡ್ತೀರಿ ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಅದನ್ನು ಟೀಕಾರಾಯರು ತತ್ವಪ್ರಕಾಶ ಕೊನೆಯೇ ಹೇಳ್ತಾರೆ. ಇಷ್ಟೆಲ್ಲ ಗ್ರಂಥ ಬರೆದಿದ್ದೇವೆ. ಅಗಾಧ ಭಾವೈಹಿ ವಿವೃತಾತಿ ಭಾಷ್ಯ ಅಮಾನವಾದೇನ ನಮೇಪ ರಾಧ, ಆಚಾರ್ಯ ಬರೆದಂಥ ಭಾಷ್ಯ, ಅದಕ್ಕೆ ನಾವು ಟೀಕಾ ಬರೆಯೋದು ಇಲ್ಲಿಂದ ಎಲ್ಲಿ ಸಂಬಂಧ? ಆಚಾರ್ಯ ಭಾಷೆಗಳ ಟೀಕಾ ಬರೀತಕ್ಕ ಯೋಗ್ಯತೆ ನಮ್ಮದಲ್ಲ. ಆದರೂ ಕೂಡ ನಾವು ಯಾತಕ್ಕೆ ಬರೀತಿದ್ದೇವೆ ಅಂದರೆ, ನಹೀಂದಿರಾರಾಧ್ಯ ಪದೋ ಮುಕುಂದ ದುರ್ವಾಂಕುರೈಹಿ ಮಂದಧನೈರ ಪೂಜ್ಯ, ಇದೇ ಪದ ಇಡ್ತಾರೆ. ದುರ್ವಾಂಕುರೈಹಿ ಪರಮಾತ್ಮ ತೀರ ಬಡವ, ಅವನಿಡ್ತಕ್ಕಂಥ ಮಂದ ದುರ್ವಾಂಕುರೈಹಿ ಅವನಿಗೇನು ದ್ರವ್ಯ ಇಲ್ಲೇ ಇಲ್ಲ, ದುರ್ವಾಂಕುರ ಅಷ್ಟೇ. ಅದರಿಂದಲೇ ಸಂತೋಷ ಪಡ್ತಿ ಪರಮಾತ್ಮ ನೀನು ಮಹಾಲಕ್ಷ್ಮಿಯೇ. ಅಷ್ಟೆಲ್ಲ ವೈಭವದಿಂದ ಮಾಡೋ ಪೂಜೆ ಒಂದು ಕಡೆಗೆ, ನಾವು ದುರ್ವಾಂಕರಣ ಮಾಡ್ತಕ್ಕಂಥ ಪೂಜೆ ಒಂದು ಕಡೆ. ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ, ಇದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ನಾವು ಬರೆಯೋಕ್ಕೆ ಯೋಗ್ಯತೆ ಇಲ್ಲದೂ ಬರೆದಿದ್ದೇವಲ್ಲ, ದೇವರನ್ನು ಸ್ವೀಕಾರ ಮಾಡ್ತಾನೆ ಅಂಥೇಳಿ ಅನುಸಂಧಾನ ಮಾಡ್ತಾರೆ. ಅದಕ್ಕೆ ಮಾತುಗಳೆಲ್ಲ ಮೂಲ. ಅಥ ಅನಯಾಪಿ ನಭವತಃ ಇಜ್ಜಯ ಉರು ಸಂಭಾರ ಭರಯ ಸಮುಚಿತ ಮಥ ಅರ್ಥಮಿಹ ಉಪಲಭಾಮಹೇ. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಿನಗೆ ಯೋಗ್ಯವಾದ ಪೂಜೆ ಮಾಡೋ ಶಕ್ತಿ ನಮಗಿಲ್ಲ. ಸಮುಚಿತಂ ಅರ್ಥಮ್ಯಹ ಉಪಲಭಾಮಹೇ. ಅದಕ್ಕೆ ಹೇಳ್ತಾರೆ ದಾಸರು, ನೀವು ಹಾಲಿನ ನೈವೇದ್ಯ ದೇವ್ರಿಗೆ ಮಾಡಕ್ಕೆ ಕೊಟ್ಟರೆ ಕ್ಷೀರಸಾಗರ ಶಾಯಿ ಅವನು, ಏನು ಹಾಲಿನ ನೈವೇದ್ಯ ಮಾಡೋದು ಈ ಮಧ್ಯೆ ಅವನು? ಗೊತ್ತಾಯ್ತಾ? ಆದ್ದರಿಂದ ಅದು ಇಷ್ಟು, ಅದು ಇಷ್ಟು, ಇವತ್ತಿನ ಕ್ವಾಲಿಟಿನೂ ಹೋಪ್ಲೆಸ್ಸು, ಇರೋದಿಷ್ಟು ಆಗ ದೇವ್ರಿಗೆ ತೊಗೊಂಡು ಕೊಟ್ಟು ಏನಂತ ಕೊಡೋದು? ಅದಕ್ಕೆ ದೇವ್ರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಅರ್ಹ ವಸ್ತು ನಮ್ಮಲ್ಲಿ ಏನೋ ಇಲ್ಲವೇ ಇಲ್ಲ ಅಂತ ಅನುಸಂಧಾನ ಇರಬೇಕು. ಆತ್ಮನಃ ಏವ ಅನುಸವನಂ ಅಂಜಸಾ ವ್ಯತಿರೇಕೇಣ ಅನುಭೂಯಮಾನ ಅಶೇಷ ಪುರುಷಾರ್ಥ ಸ್ವರೂಪಸ್ಯ ಕಿಂತು ನಾಥ ಆಶಿಷ ಆಶಾಸಾನಾನಾಂ ಏತದಭಿ ಸಂಬ್ರಾಧನ ಮಾತ್ರಂ ಭವಿತು ಅರ್ಹತಿ. ನಾವೇನೋ ಕೆಲವು ಪರದ ಆಸೆಯಿಂದಾಗಿ ನಿನಗೆ ಸ್ವಲ್ಪ ಅನ್ನೋದು ಪ್ರತಿನಿತ್ಯ ಏನೇನೋ ಅರ್ಪಣೆ ಮಾಡ್ತಿದ್ದೇವೆ, ಇದು ನಮ್ಮ ಯೋಗ್ಯತೆಗೆ ಸಮೀರಿದ್ದು ಎಷ್ಟೋ ಅಷ್ಟೇ ಹೊರತು ನಿನ್ನ ಯೋಗ್ಯತೆ ತಕ್ಕದ ಮಾಡೋ ಶಕ್ತಿ ನಮಗಿಲ್ಲವೇ ಇಲ್ಲ. ಅಥ ಕಥಂಚಿತ್ ಸ್ಖಲನ, ಕೆಲವೊಮ್ಮೆ ಸ್ಖಲನ ಬೀಳೋದು ಎಡವೋದು, ಕ್ಷುತ್ ಸೀನೋದು, ಪತನ ಬೀಳೋದು, ಜೃಂಭಣ ಆಕಳಿಸೋದು, ಇವೆಲ್ಲ ಏನಿವು ದುರವಸ್ಥಾನಾದಿಶು, ಇವೆಲ್ಲ ಹತಾಶ್ರಯ ಮಾಡ್ತಕ್ಕಂಥ ಕೆಲಸಗಳು. ಅವಾಗ ಏನಾಗುತ್ತೆ ನಮಗೆ, ವಿವಶಾನಾಂ, ಅಥವಾ ಕೆಲವೊಮ್ಮೆ ಎಚ್ಚರಣೆ ಇರಲ್ಲ ಮೈ ಮೇಲೆ. ನಹ ಶ್ರೀಮಚ್ಚರಣಾರವಿಂದ ಸ್ಮರಣಾಯ, ನಿನ್ನ ಕಾಂತಿಯುಕ್ತವಾದಂತಹ ಲಕ್ಷ್ಮೀ ಸಮೇತವಾದ ಪಾದಗಳನ್ನು ಸ್ಮರಣೆ ಮಾಡೋದಕ್ಕೋಸ್ಕರ. ಜ್ವರ ಮರಣ ದಶಾಯಾಮಪಿ, ಜ್ವರದಶ ಮರಣದಶ, ಜ್ವರಾದಿಗಳು ಬಂದ ಅವಸ್ಥೆ ಸಾಯಕಾಲ, ಅದರಲ್ಲಿ ಸಕಲ ಕಶ್ಮಲ ನಿರಸನಾನಿ, ಸಕಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ತವ ಗುಣಕೃತ ನಾಮಧೇಯಾನಿ, ನಿನ್ನ ನಾಮಧೇಯಗಳು ಬರಬೇಕು. ಎಂಥ ನಾಮಧೇಯಗಳವು? ಗುಣಕೃತ ನಾಮಧೇಯಾನಿ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ. ಒಂದು ಹೆಸರಿನಿಂದ ಏನಿರುತ್ತೆ? ಒಂದು ಗುಣ ಇರುತ್ತೆ. ಗೊತ್ತಾ, ಒಂದು ಹೆಸರು ಒಂದು ಮಿನಿಮಮ್ ಒಂದು ಗುಣ ಹೇಳುತ್ತೆ ದೇವರು. ಬಿ ಎ ಎಮ್ ಎ ಅಂತ ಹಾಕಿರ್ತಾನೆ, ಅವಕ್ಕೆಲ್ಲ ಅರ್ಥ ಇದೆಯಲ್ಲೋ. ಆ ಥರ ದೇವರ ಗುಣಕೃತ ನಾಮಧೇಯಾನಿ ವೆರಿ ಇಂಪಾರ್ಟೆಂಟ್. ಪರಮಾತ್ಮನ ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಗುಣವನ್ನು ಹೇಳ್ತಕ್ಕಂಥ ಶಕ್ತಿ ಇದೆ. ಉದ್ದು ಕ್ವಾಲಿಫಿಕೇಶನ್ ಹಾಕೊಂಡ್ಬಿಟ್ಟಿರ್ತಾರೆ, ಅರ್ಥ ಆಗಲಿಬಿಡಿ, ಒಬ್ಬೊಬ್ಬ ಎಷ್ಟೊಂದು ಓದ್ಬಿಟ್ಟಿದ್ದಾರೆ ಅಂತಾರೆ ತಕ್ಷಣ, ಮುಂದೆ ಹಾಕೊಂಡು ನೋಡಿದ ತಕ್ಷಣ ಎಷ್ಟೊಂದು 4-5 ಹಾಕೊಂಡ ತಕ್ಷಣ ಭಾರಿ ಜಾಸ್ತಿ ಅನಿಸುತ್ತೆ. ದೇವ್ರ ಮುಂದೆ ಎಷ್ಟಿವೆ? ಇನ್ಫೈನೈಟ್, ಅನಂತ ನಾಮಗಳು ದೇವ್ರ ಮುಂದೆ. ಒಂದೊಂದು ನಾಮಕ್ಕೆ ಒಂದು ಗುಣ ಇಟ್ಕೊಂಡ್ರೆ ಕೂಡ ಎಷ್ಟಾಯ್ತು ಗುಣಗಳಲ್ಲಿಗೆ? ಅನ್ನೋ ಒಂದೊಂದು ನಾಮಕ್ಕೆ ಒಂದು ಗುಣ ಅಂದರೂ ಅನಂತ ಆಗೋಯ್ತು. ಒಂದೊಂದು ನಾಮಕ್ಕೆ 100 ಅರ್ಥ ಆಯ್ತು ಕಡಿಮೆ ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಭಾರಿ ಜಾಸ್ತಿ ಆಯ್ತು. ಇವತ್ತು ಎಮ್ ಎ ಎಷ್ಟು ಅರ್ಥ ಇದೆ ಅದಕ್ಕೆ? PUC ಆಗಿದೆ ಕೇಳಬೇಕಾ, SLC ಆಗಿದೆ ಕೇಳಬೇಕಾ, ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅದರೊಳಗೆ. ಎಮ್ ಎ ಅನ್ನೊಂದು ಮಾತ್ರ ಎಷ್ಟು ಸೇರ್ಕೊಂಡ್ಬಿಟ್ಟಿದೆ ಅದರೊಳಗೆ, ವಿಷ್ಣು ಅನ್ನೋ ಮಾತ್ರ ಎಷ್ಟು ಸೇರ್ಕೊಂಡಿದೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಗುಣಕೃತ ನಾಮಧೇಯಾನಿ, ಗುಣದ ನಿಮ್ಮಿಂದಾಗಿ ಬಂದಿರತಕ್ಕಂಥ ನಾಮಧೇಯಗಳನ್ನು ವಚನ ಗೋಚರಾಣಿ ಭವಂತು. ಅವೆಲ್ಲ ಏನಾಗಬೇಕು? ವಚನ ಗೋಚರಾಣಿ, ಬಾಯಿ ಬರಹಾಗಬೇಕು. ನಿನ್ನ ನಾಮಧೇಯಗಳೆಲ್ಲ ಅಂತ್ಯ ಎಂಥ ಆಪತ್ಕಾರದಲ್ಲೂ ಕೂಡ ನಮ್ಮ ಬಾಯಿಯಿಂದ ಉಚ್ಚರಿಸಲ್ಪಡಬೇಕು, ಅನುಗ್ರಹ ಮಾಡುವಂತ ಕೇಳ್ತಾರೆ. ಎಂಥ ಕಾಲಕ್ಕೂ ದೇವರ ನಾಮದ ವಿಸ್ಮರಣೆ ನಮಗೆ ಬರಬಾರದು. ಅದೆಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಮುಕ್ತಭರ್ತಂ ಬುದ್ಧಾರೋಹಾಯ ವಿಷದಯನ್ ಪೂಜಾಂಗಂ ಸ್ತೋತ್ರಂ ಪ್ರಾರ್ಥನಾಂ ಚ ಪ್ರದರ್ಶಯನ್. ಹೇಳಿದ ಅರ್ಥ ತಲೆಯಲ್ಲಿ ಕೂಡೋದಕ್ಕೋಸ್ಕರವಾಗಿ ವಿಷದಯನ್ ವಿಸ್ತಾರ ಮಾಡ್ತಾ ಪೂಜಾಂಗಂ ಸ್ತೋತ್ರಂ ಪ್ರಾರ್ಥನಾಂಚ ಪ್ರದರ್ಶಯನ್. ಪೂಜೆ ಮಾಡಬೇಕಾದ್ರೆ ಯಾರು ಸ್ತೋತ್ರ ಭಾವನೆ ನಮ್ಮಲ್ಲಿರಬೇಕು ಅಂತ ಹೇಳ್ತಾರೆ. ಪೂಜೆ ಮಾಡಬೇಕಾದ್ರೆ ಮನೋಭಾವ ಹೇಗಿರಬೇಕು ನಮ್ಮದು ಎಂಬುದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಪೂಜಾ ದ್ವಿವಿಧ ಸ್ಥೂಲ ಸೂಕ್ಷ್ಮಾಚ, ಪೂಜೆ ಎರಡು ವಿಧ, ಸ್ಥೂಲ ಪೂಜೆ ಸೂಕ್ಷ್ಮ ಪೂಜೆ ನಿಂತು ಸಾಕಷ್ಟು ಹೇಳಿದ್ದಾರೆ ಅದನ್ನು. ತತ್ರ ಸೂಕ್ಷ್ಮಪ್ರಾಪ್ತಿ ಅರ್ಥತ್ವೇನ ತದವಧಿತ್ವ ಸ್ಥೂಲಾಯ. ಸೂಕ್ಷ್ಮ ಪೂಜೆ ಮಾಡೋದು ಕಷ್ಟ ಅಂಥೇಳಿ ಸ್ಥೂಲ ಪೂಜೆ ಮೊದಲು ಯಾತಕ್ಕೆ ಮಾಡ್ತಾರೆ? ಸೂಕ್ಷ್ಮ ಪೂಜೆ ಮಾಡೋದು ಸಾಧ್ಯವಾಗಲಿ ಅಂತ ಹೇಳೋದಕ್ಕೋಸ್ಕರ. ಮನಸ್ಸಿನಲ್ಲೇ 4-16 ಅನ್ಕೊಳ್ಳೋಕೆ ಬರೋದಿಲ್ಲ ಹುಡುಗನಿಗೆ, ಅದೆಲ್ಲ ಹೊರಗೆ ತೋರಿಸ್ಕೊಡ್ತಾರೆ. ಆಮೇಲೆ ತಕ್ಷಣವನ್ನು ಏನಾಗುತ್ತೆ ನೋಡಿ, ತಕ್ಷಣ ಹೇಳಿಬಿಡ್ತಾರೆ. ಸೊ ಈ ಸ್ಥೂಲದ ಕೊನೆಯವರೆಗೂ ಎಮ್ ಎಸ್ ಸಿ ಓದ್ಬೇಕಾದ್ರೆ ಲೆಕ್ಕ ತೆಗೆದುಕೊಂಡ್ಬಿಟ್ರೆ, ಅದು ಒಂದು ಎರಡು ಬಿಡಿ ಎರಡು ಕೊಟ್ಟುಕೊಂಡ್ಬಿಟ್ರೆ ಕತೆ ಮುಗಿತಾವಂತು. ಅವೆಲ್ಲ ಟಕಟಕ ಗೊತ್ತಾಗ್ತಿರು. ಸೊ ಹೈಯರ್ ಸ್ಟೇಜ್ ಹೋದಾಗ ಏನಾಗುತ್ತೆ, ಅನುಸಂಧಾನ ಅವನಿಗೆ ನ್ಯಾಚುರಲಾಗಿ ಬರೋದು. ಅದಕ್ಕಿಂತ ಮೊದಲು ಏನು ಮಾಡಬೇಕು? ಸ್ಥೂಲ ಪೂಜೆ ಮಾಡಬೇಕು. ಅನೇಕ ಪ್ರಶ್ನೆಗೆ ಅದೇ ಉತ್ತರ. ಪ್ರತಿಮೆನೇ ದೇವರಲ್ಲ ಅಂದಮೇಲೆ ಯಾತಕ್ಕೆ ಪೂಜೆ ಮಾಡಬೇಕು ಅಂತ ಕೇಳಿದರೆ ಉತ್ತರ ಅದೇ. ನಾವು ಸೂಕ್ಷ್ಮ ಚಿಂತನೆ ಮಾಡೋ ಶಕ್ತಿ ಇಲ್ಲ, ಅದರಿಂದಾಗಿಯೇ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು. ಫ್ರಮ್ ನೋನ್ ಟು ಅನ್ನೋನ್ ಹೇಗೋ, ಫ್ರಮ್ ಸ್ಥೂಲ ಟು ಸೂಕ್ಷ್ಮ. ತತ್ರ ಸೂಕ್ಷ್ಮ ಪ್ರಾಪ್ತ್ಯರ್ಥತ್ವೇನ ತವ ತದವಧಿತ್ವಾತ್ ಸ್ಥೂಲಾಯಾಹ. ಯಥಾ ಏನಿದೆ ಅಲ್ಲಿ, ತಪ್ಪು ಪ್ರಿಂಟ್ ಆಗಿಬಿಡಬೇಕು, ಹೋಗೇ ಬಿಟ್ಟಿದೆ ಪ್ರಿಂಟ್. ಅದು ಯಥಾಹುಹು ಇರಬೇಕು. ಯಥಾಹುಹು ಅರ್ಚಾದೌ ಅರ್ಚಯೇ ತಾವತ್ ಈಶ್ವರಂ ಮಾಂ ಸ್ವಕರ್ಮಕೃತ ಯಾವನ್ನ ವೇದ ಸಹೃದಿ ಸರ್ವಭೂತೇಶು ಅವಸ್ಥಿತಂ ಮಿತಿ. ಎಲ್ಲಿವರೆಗೂ ದೇವ್ರ ಪೂಜೆ ಮಾಡಬೇಕು ಅಂದರೆ ಉತ್ತರ ಕೊಡ್ತಾರೆ. ಈ ಸಾಲಿಗ್ರಾಮ ಪೂಜೆ ಆಗಲಿ, ಪೃಥ್ವಿ ಪೂಜೆ ಆಗಲಿ, ಎಲ್ಲಿವರೆಗೆ ಮಾಡಬೇಕು ಅಂದರೆ ಏನು ಮಾಡ್ತಾರೆ? ರಿಟೈರ್ ಆಗೋವರೆಗೂ, ಕೆಲವರು ಕೆಲವರು ಶುರುವಾದಮೇಲೆ ಶುರುವಾಗೋದು, ರಿಟೈರ್ ಆದಮೇಲೆ ಕೆಲವರದು, ಕೆಲವರು ಕೈಕಾಲು ಗಟ್ಟಿ ಇರೋವರೆಗೂ. ಅವೆಲ್ಲ ಅಲ್ಲ, ಎಲ್ಲಿವರೆಗೂ ಅಂದರೆ ಅಚ್ಚಾದವು ಅರ್ಚೆಯೇ ತಾವತ್. ಅಚ್ಚ ಅಂದರೆ ಪ್ರತಿಮೆ. ಪ್ರತಿಮೆಗಳಲ್ಲಿ ಎಲ್ಲಿವರೆಗೂ ಪೂಜೆ ಮಾಡಬೇಕು ಅಂದರೆ ಸ್ವಕರ್ಮಕೃತ, ತನ್ನ ದ್ವಿಜ ಕರ್ಮಾನುಷ್ಠಾನ ಮಾಡಿಕೊಂಡು ಪೂಜೆ ಮಾಡ್ತಿರಬೇಕು. ಯಾವತ್ ಎಲ್ಲಿವರೆಗೂ ಕೂಡ ನವೇದ ಸಹೃದಿ ಸರ್ವಭೂತೇಶು ಅವಸ್ಥಿತಂ, ತನ್ನ ಹೃದಯದೊಳಗೆ ಎಲ್ಲ ಹೃದಯದೊಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಈ ಪೂಜೆನ ಪ್ರಾಕ್ಟೀಸ್ ಮಾಡಬೇಕು ಅಂತ, ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಬರುತ್ತೆ. ಆದ್ದರಿಂದ ಅಲ್ಲಿವರೆಗೂ ಪೂಜೆ ಮಾಡ್ತಿರ್ಬೇಕಂತ ಇತಿ. ಅದರಿಂದೆಲ್ಲ ಇತ್ತೀಚಿನ ಪೂಜೆ ಅಭ್ಯಾಸ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ, ಹೃದಯದಲ್ಲಿ ಈ ರೀತಿ ಪೂಜೆ ಮಾಡೋ ಯೋಗ್ಯತೆ ನಮಗೆ ಬರಲಿ ಅಂತ ಅನುಸಂಧಾನ ಇಟ್ಕೊಂಡು ಮಾಡಬೇಕೇ ಹೊರತು ಇದೇ ಫೈನಲ್ ಪೂಜೆ ಅಲ್ಲ, ಹೊರಗೆ ಮಾಡೋ ಪೂಜೆ ಫೈನಲ್ ಪೂಜೆ ಅಲ್ಲ. ಅದಕ್ಕೆ ಸಮೀಕರಂತವ್ರು ಹ್ಯಾಕ್ ಕೂತ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ದಿನಗಟ್ಟಲೆ ಕಣ್ಣು ಮುಚ್ಕೊಂಡ್ಬಿಡ್ತಿದ್ರು ಹಾಗೆ. ಯಾಕೆ ಅವಳು ದೇವರು ಅಲ್ಲಿ ಪೂಜೆ ಮಾಡ್ತಿದ್ರು, ಆದ್ದರಿಂದ ಹೊರಗಿನ ಪೂಜೆ ಅವರಿಗೆ ಲೆಕ್ಕಕ್ಕೇ ಇಲ್ಲ. ಇವರು ಅಂದರೆ ದೇವ್ರ ಪೂಜೆ ಯಾವಾಗ ಬಿಡ್ಬೋದು ಅಂದರೆ, ದೇವ್ರ ಪೂಜೆ ಬಿಡ್ಬೋದು, ಖಂಡಿತ ಬಿಡ್ಬೋದು. ಅಸಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಕೂತು ದೇವ್ರ ಪೂಜೆ ಮಾಡೋ ಶಕ್ತಿ ಬಂದಾಗ ದೇವ್ರ ಪೂಜೆ ಬಿಟ್ಬಿಡ್ಬೋದು. ಇವರು ಏನು ಶಕ್ತಿ ಇಲ್ಲದ ದೇವ್ರ ಪೂಜೆ ಬಿಟ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಪೂರ್ತಿ ಭಜಿತೆ ಆಯ್ತು. ಅಪರೋಕ್ಷ ಜ್ಞಾನಿ ಅಂತ ಅನ್ಕೊಂಡಾಗ ಸಂಪ್ರದಾಯ ಸಮಾಜ ಸೇರಲಿರಬೇಕು ಅಂದರೆ ತಿರು ಇರ್ಬೋದೇನು ತಪ್ಪಲ್ಲ, ಕುಡಿಯೋದು ತಿರಿಯೋರು ಮಾಡೋಗಿಲ್ಲ ಸಮಾಧಿಯೊಳಗೆ. ಅದೇನರ್ಥ, ಉಪವಾಸ ಇರೋದಾದ್ರೆ ದೇವ್ರ ಪೂಜೆ ಬಿಡ್ಬೋದು ಅಷ್ಟೇ, ದಿವಸ ಎಂದೆಂದು ಊಟ ಮಾಡಬಾರ್ದು ಅಂತ ಸ್ಥಿತಿ ಅದು. ಅದು ಸಾಧ್ಯ ಇಲ್ಲ ಅಂದಮೇಲೆ ಪೂಜೆ ಮಾಡಲೇಬೇಕು ಅಂತ ಅರ್ಥ. ಯಾವುದು ಭಾರಿ ಶ್ರೇಷ್ಠ ಮಾನಸಿಕ ಪೂಜೆ, ಅದೇ ಫೈನಲ್ಲು, ಅದೇ ಶ್ರೇಷ್ಠ ಅಲ್ಲ ಅದೇ ಫೈನಲ್ಲು. ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಏನು ಮಾಡೋದು, ಫಸ್ಟು ಮನಸ್ಸಲ್ಲಿರ್ಬೇಕು ಎಲ್ಲ ಕೂಡ. ಅಲ್ಲಿ ಪುಸ್ತಕದಲ್ಲಿ ಶುರು ಆಗಿಬಿಟ್ಟು ಪಜಿತೆ ಆಗುತ್ತೆ, ಕಾಪಿ ಹೊಡೆದು ಪರೀಕ್ಷೆ ಆಗುತ್ತೆ, ಇದು ಆ ಥರ ಆಗುತ್ತೆ ಅಷ್ಟೆ. ಪುಸ್ತಕ ನೋಡಿ ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಆ ಸ್ಥಿತಿ. ಬಟ್ ಎಲ್ಲಿವರೆಗೆ ಅಲ್ಲೋಡೋದು, ಮುಂದೆ ಹೋಗ್ಲಿಕ್ಕೆ ಕರ್ಕಲ್ಲ. ಪುಸ್ತಕ ಬಂದು ದೇವ್ರ ಪೂಜೆ ನೋಡೋ ಸ್ಟೇಜ್ ಒಂದು, ಆಮೇಲೆ ಪುಸ್ತಕ ನೋಡ್ಕೊಂಡು ಕೆಲವು ಮಂತ್ರ ಹೇಳೋ ಸ್ಟೇಜ್ ಒಂದು, ಪುಸ್ತಕ ನೋಡ್ಕೊಂಡು ಪೂರ್ತಿ ಮಾಡೋ ಸ್ಟೇಜ್ ಒಂದು, ಪುಸ್ತಕ ಬಿಚ್ಚಿಟ್ಟು ಕೆಲವು ಮಾಡೋದೊಂದು, ಪುಸ್ತಕ ಇಟ್ಕೊಂಡು ಪೂರ್ತಿ ಮಾಡೋದೊಂದು, ಪುಸ್ತಕ ಬಿಚ್ಚಿಟ್ಟೇನೆ ಆಮೇಲೆ ಅನುಸಂಧಾನ ಮಾಡೋ ಶುರು ಮಾಡೋದೊಂದು, ಕೊನೆಗೆ ಯಾವುದು ಯೋಚನೆ ಮಾಡಿದ್ರೆ ಡೈರೆಕ್ಟ್ ಮೆಮೊರಿ ಪೂಜೆ ಮಾಡೋದು ಫೈನಲ್ ಸ್ಟೇಜ್. ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಇವೆಲ್ಲ ಬೇಕು, ಇದ್ರೆ ಮಾಡೋದಿಲ್ಲ ಅಲ್ಲಿ ಹೋಗೋ ಚಾನ್ಸೇ ಇಲ್ಲ. ತತ್ವ ಅನಂತರಮಪಿ ಕಾರಣಂ ಜನಸಂಗ್ರಹಾಯ. ಆಮೇಲೆ ಅವರು ದೇವ್ರ ಪೂಜೆ ಬಿಡ್ಬೋದು ಅಂತ ಕೇಳಿದ್ರೆ ಬಿಡಬಾರ್ದು. ಆಮೇಲೆ ಕೂಡ ಮೊದಲು ತನಗೆ ಬೇಕು ಅಂತ ಮಾಡಿದ, ಜನಸಂಗ್ರಹ ಜನಸಂಗ್ರಹ ಏನು, ಜನ ತಿಳಿಸ್ಕೊಡ್ಬೇಕು ಅಂತ ಮಾಡ್ಬೇಕು. ಆಮೇಲೆ ಜನಕ್ಕೆ ತಿಳಿಸ್ಕೊ, ಬೋರ್ಡಲ್ಲಿ ಬರೀತಾರೆ ಮೇಷ್ಟ್ರು, ತನಗೇನು ಗೊತ್ತೇ ಇಲ್ಲ, ಫೈನಲ್ ಆನ್ಸರ್ ಗೊತ್ತು, ಒಂದೇ ಸ್ಟೆಪ್ ಬರಿತಾ ಹೋಗ್ತಾನೆ ಅದಕ್ಕೆ. ಅವರೆಲ್ಲ ಹೇಳ್ಕೊಡ್ಬೇಕಾದ್ರೆ ತನಗೆಲ್ಲ ಗೊತ್ತು, ದಿವಸ ಹೋಗಿಬಿಟ್ರೆ ಅವ್ರು ಬರೋದೇ ಅವಾಗ, ಅದಕ್ಕಾಗಿ ಹೇಳಬೇಕು. ಅವನಿಗೆ ಸ್ಟೆಪ್ಸ್ ನೆಸರಿ ಇಲ್ಲ, ಕೆಲವು ಸ್ಟೆಪ್ಸ್ ಬಿಟ್ಟರು ಕೂಡ ಹುಡುಗ ಹೇಳ್ಬೇಕಾದ್ರೆ ಬಿಟ್ಟರು ಬೈತಾನೆ, ಆ ಸ್ಟೆಪ್ ಬಿಟ್ಟು ಇನ್ನು ಮತ್ತೆ ಬರಿ ಅಂತ ಹೇಳ್ತಾನೆ. ಅದಕ್ಕೆ ಆ ರೀತಿ ಮಾಡ್ತಾ ಹೋಗ್ಬಿಟ್ರೆ ಪಜಿತಿ ಆಗುತ್ತೆ. ಇವನು ಮೂರು ಎಷ್ಟು ಹತ್ತಕ್ಕೆ ಬರುತ್ತೆ, ಜೋರಾಗಿ ಹತ್ತಿಬಿಡ್ತಾರೆ, ಎಲ್ಲರೂ ಆ ರೀತಿ ಹತ್ತು ಲಕ್ಷ ಬಿದ್ದೋಗ್ಬಿಡ್ತಾನೆ. ಅದು ನೋಡೋರಿಗೆ ಅದು ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಿತ್ಯ ದೇವ್ರ ಪೂಜೆ ಕೂಡ ಪ್ರತಿಮಾ ಪೂಜೆನೂ ಮಾಡಬೇಕು. ಮೊದಲು ತನಗೂ ಆಯಿತು, ಆಮೇಲೆ ಇತರರಿಗೋಸ್ಕರ, ಇತರಿಗೆ ಹೇಳಿದ್ರಿಂದ ಪುಣ್ಯ ಬಂತು, ಅದು ಮತ್ತೆ ಪ್ಲಸ್ ಪುಣ್ಯ. ಅದು ಮೊದಲಿದ್ದು ಪುಣ್ಯ ಇದೆ, ಎಣ್ಣೆದು ಪುಣ್ಯ ಇಲ್ಲ ಅಂತ ತಿಳ್ಕೊಂಬಿಡಬಾರ್ದು. ತನಗೇನು ಅದರಿಂದ ಪ್ರಯೋಜನ ಇಲ್ಲ, ಅಲ್ಲಿ ಉಳಿದವರು ತಿಳಿಸ್ಕೊಟ್ಟಿದ್ನಲ್ಲ ಆ ಪ್ರಯೋಜನ ಬಂತು, ಅದರಿಂದ ಪುಣ್ಯ ಬಂತು. ಆ ದೃಷ್ಟಿಯಿಂದ ವ್ಯರ್ಥ ಆಗೋದೇ ಇಲ್ಲ. ತತ್ವ ಅನಂತರಮಪಿ ಕಾರಣಂ ಜನಸಂಗ್ರಹಾಯ. ಅದೇ ಲೋಕಸಂಗ್ರಹ ಅಂದ್ರೆ ಒಂದೇ ಜನಸಂಗ್ರಹ ಒಂದು. ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕೆಲವು ಕೆಲಸಗಳು ನಮಗೆ ಬೇಡ ಆಗಿದ್ದರೂ ಕೂಡ ನಮಗೆ ಬೇಡ, ಯಾತಕ್ಕೆ ಬೇಡ ಅಂದರೆ ಅದು ದಾಟಿಬಿಟ್ಟಿದ್ದೇವೆ ಈಗಾಗಲೇ, ಅದು ಬೇಡ. ಆದರೂ ಕೂಡ ಉಳಿದವರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಕೆಲಸ ಮಾಡಬೇಕಾದ್ರೆ. ನಮೋ ನಮಃ ಇತಿ ತತಃ ತತ್ರ ಬರೋ ಅನವಧಾರ ನಿಮಿತ್ತಂ ವಾ. ಅಥವಾ ಇನ್ನೊಂದು ಸ್ಟೇಜ್, ಮನಸ್ಸನ್ನು ನಾವು ಮಾನಸ ಪೂಜೆಯಲ್ಲಿ ಕೇಂದ್ರೀಕರಣ ಮಾಡೋಕ್ಕೆ ಹೋಗದೆ ಹೋದರೆ ಇದು ಉಪಯೋಗ ಬರುತ್ತೆ. ಸ್ವಲ್ಪ ಆದರೂ ಕೂಡ ಬಲವಂತಾಗಲಿ ತಂದಾಗುತ್ತೆ. ತತಃ ಸಮಾನ ಏನು ಮಾಡ್ತಾರೆ ಇಲ್ಲಿ, ಕೀಪ್ ಲೆಫ್ಟ್ ಕೀಪ್ ರೈಟ್ ಹಾಕಿರ್ತಾರೆ, ಎಲ್ಲರೂ ಫಾಲೋ ಮಾಡಬೇಕು. ಅದಕ್ಕೆ ಡಿವೈಡರ್ಸ್ ಹಾಕಿಬಿಡ್ತಾರೆ ಮಧ್ಯೆ, ಇಲ್ಲರೂ ಎಲ್ಲ ನುಗ್ಗಿಬಿಡ್ತಾರೆ ಆ ಕಡೆಗೆ. ಹೋಗ್ತಾನೆ ಆ್ಯಕ್ಚುಲಿ ಸೆನ್ಸ್ ಇದ್ರೆ ಏನು ಬೇಕಾಗಿಲ್ಲ, ಅವೆಲ್ಲ ಬೇಕಾಗಿಲ್ಲ. ಅರ್ಥ ಮಾಡ್ಕೊಂಡು ಎಲ್ಲರೂ ಕೂಡ ಡ್ರೈವ್ ಮಾಡೋದಾಗಿದ್ದರೆ ಏನು ಹಾಕೋದು, ಸಿಟಿ ಇಲ್ಲ, ಡಿವೈಡರ್ಸ್ ಹಾಕಬೇಕಾಗಿಲ್ಲ, ಗೊತ್ತಿವರು ಹಾಳು ಮಾಡ್ತಾರೆ. ಅದಕ್ಕೇನು ಮಾಡ್ತಾರೆ, ಡಿವೈಡರ್ಸ್ ಹಾಕಿ ಹಾಕಿಬಿಡ್ತಾರೆ. ಇದು ಸ್ಥೂಲ ಜನಗಳು ಉಪಯೋಗ ಆಗಲಿ ಅಂತ ಮಾಡೋದು ಅಷ್ಟೇ ಹೊರತು ಬೇರೆ ಅಲ್ಲ. ತತಃ ಪ್ರಭ್ಯರ್ಹಿ ತತಯ ಆದೌ ಷಟ್ಸು ಪೂಜಾಂ ದರ್ಶಯಿತಿ ನಮೋ ನಮಃ ಇತಿ. ನಮೋ ನಮಃ ಇತ್ತೇತಾವದೇವ ಅನುಪಥಾನಾಂ ತದುಕ್ತಂ ಭಾಗವತ ಮಾರ್ಗಂ ಅನುಸರತಾಂ ಅಸ್ಮಾಕಂ ಅರ್ಹಣಂ ಮುಹುಹು ಪ್ರತಿದಿನಂ ಪ್ರತಿ ಸಬರಂ ಅರ್ಹಸಿ ಸ್ವೀಕಾರೋಷಿ. ಪ್ರತಿ ಕ್ಷಣದಲ್ಲೂ ಕೂಡ ಎಲ್ಲ ಪೂಜೆ ಮಾಡೋಕ್ಕೆ ನಮಗೆ ಆಗದೆ ಹೋದರೂ ಒಂದು ಮಾಡಬೇಕು, ಏನದು, ನಮೋ ನಮಃ. ಅದು ಯಾವಾಗಲಿರಬೇಕು, ಅದು ದೇವ್ರ ಆಗೋದೇ ಒಂದು ಪೂಜೆ, ಅದನ್ನ ಎಂದೂ ತಪ್ಪಿಸ್ಕೋಬಾರ್ದು. ಅದಕ್ಕೆ ಮಡಿ ಮೈಲಿಗೆ ಬೇಕಾಗಿಲ್ಲ, ಬರೀ ನಮೋ ನಮ್ಮಲ್ಲಕ್ಕೆ ಏನು ಬೇಕಿಲ್ಲ, ಯಾವ ಮಡಿ ಗಿಡ ಏನೇನು ಬೇಕಿಲ್ಲ. ಅದರಿಂದಾಗಿಯೇ ಅಂಥ ಪೂಜೆ ನಿರಂತರ ಮಾಡಬೇಕು. ತತ್ ಸೂಕ್ಷ್ಮಂ ಸಮರ್ಹಣಂ ಕೈರುಪದಿಷ್ಟಂ, ಅದನ್ನು ಅರ್ಹಣಂ ಪ್ರತಿದಿನಂ ಪ್ರತಿ ಸವನಂ ಅರ್ಹಸಿ ಸ್ವೀಕಾರೋಷಿ. ಪ್ರತಿ ದಿನದಲ್ಲೂ ಪ್ರತಿ ಕ್ಷಣದಲ್ಲೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ತತ್ ಸೂಕ್ಷ್ಮಂ ಸಮರ್ಹಣಂ ಕೈರುಪದಿಷ್ಟಂ ಭವತಾ ಮಾತ್ರಾಹ ಸದ್ಭಿರಿತಿ. ಇದನ್ನು ಯಾರು ಹೇಳಿಕೊಟ್ರು ಇಂಥ ಪೂಜೆ ಅಂತ ಕೇಳಿದರೆ, ಸದ್ಭಿರಿತಿ ಸಜ್ಜನರು ಅಂದರೆ ಯಾರೋ, ಸದ್ವಿ ಭಾಗವತ ಧರ್ಮ ಪ್ರವರ್ತಕೈ ಭಾಗವತ ಪ್ರಧಾನೈ, ಭಾಗವತ ಧರ್ಮವನ್ನು ಪ್ರಸಾರ ಮಾಡ್ತಕ್ಕಂತಹ ಶ್ರೇಷ್ಠ ಭಗವದ್ಭಕ್ತರಿದ್ದಾರಲ್ಲ, ಅವ್ರು ತಿಳಿಸ್ಕೊಟ್ಟಿರೋ ಹಾದಿ ಅದು. ಉಪಶಿಕ್ಷಿತಂ ಇತಿ, ಅವರಿಂದ ಕಲಿಯಲ್ಪಟ್ಟದ್ದು. ಇದಂಚ ಅರ್ಹಣಂ ಮನೋವೃತ್ತಿ ಪ್ರಾಮಣ್ಯ ವಿಶೇಷ ರೂಪಂ ರೂಪವಿಶೇಷ ವಿಷಯಂ ಪೂಜಾಸು ಅಧಿಕಮಿತಿ ಭಾವೇನ ಉಕ್ತಂ. ಈ ರೀತಿ ದೇವರ ಕಡೆ ಮನಸ್ಸಾಕೋದಿದೆಯಲ್ಲ, ಭಾಳ ದೊಡ್ಡ ಪೂಜೆ. ದೇ ಹೇ ಅರ್ಹತ್ತಮ ಪೂಜ್ಯತಮ ಇತಿ, ಅರ್ಹನ್ ಅರ್ಹತರ ಅರ್ಹತ್ತಮ. ಏವಂ ಸೂಕ್ಷ್ಮ ಮುಕ್ತ ತತ್ಸಾಧನಭೂತಾಂ ತತ್ರ ಅಶಕ್ತಾನಾಂ ಅನುಷ್ಠಾನಾಯ ಸ್ಥೂಲ ಪೂಜಾಂ ದರ್ಶಯಿತಿ. ಹೀಗೆ ಸೂಕ್ಷ್ಮ ಪೂಜೆನ ಹೇಳಿಬಿಟ್ಟು ಅದರದ ಪೂಜೆಗೆ ಸಾಧನ ಆಗಬೇಕು ಒಂದು, ಮತ್ತು ಅಶಕ್ತರು ಇನ್ನೊಂದು ಗುಂಪು, ಅವರಿಗೋಸ್ಕರ ಸ್ಥೂಲ ಪೂಜೆನ ಹೇಳ್ತಾರೆ. ತತ್ರಾದೌ ವಿದ್ವದ್ಭಿಹಿ ಕೃತ ಪೂಜಾ ಸ್ವೀಕಾರೋ ನಾಮ ಅಯಮೇವ ಇತ್ಯಾಶಯೇನ. ಆಹಾ, ವಿದ್ವಾಂಸರು ತಿಳುವಳಿಕೆ ಇಲ್ಲದಿದ್ದವರು ಮಾಡೋ ಪೂಜೆನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂದರೆ ಈ ಅರ್ಥದಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇ ಪರಮ, ಸಪರ್ಯಯ ಇದ್ಯಯ ಅವಿದ್ವತ್ಕೃತಯ ಸ್ಥೂಲಯ ಪರಿತುಷ್ಯಸಿ ಕೆಲ ಇತಿ. ಅಥ ಸ್ಥೂಲ ಪೂಜೆಯಿಂದನೂ ಪರಮಾತ್ಮ ಪ್ರೀತನಾಗ್ತಾನೆ. ತತ್ ಸ್ವೀಕರಣಂ ನಾಮ ತತ್ರ ಕೃಪಾ ವಿಶೇಷ ಏವ ಇತಿ. ಸ್ವೀಕಾರ ಮಾಡೋದು ಅಂದ್ರೇನೋ, ಕೃಪೆ ತೋರಿಸೋದು ಅಂತ ಅರ್ಥ. ಪರಮಾತ್ಮ ಕೃಪೆ ತೋರಿಸಿ ಏನು ಮಾಡ್ತಾನೆ, ಪೂಜೆಯಲ್ಲಿ ಇಂಪ್ರೂವ್ಮೆಂಟ್ ಕೊಡೋದು ಶುರುವಾಗುತ್ತೆ, ಇನ್ನು ಹೆಚ್ಚೆಚ್ಚು ಪೂಜೆ ಮಾಡೋದು ಶುರುವಾಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅವೆಲ್ಲ ಏನು ತೋರಿಸುತ್ತೆ, ದೇವ್ರು ಮೆಚ್ಚಿದ್ದಾನೆ ಅಂತ ಅರ್ಥ. ದೇವ್ರು ಮೆಚ್ಚಿದ್ದಾನೆ ಅಂತ ಅರ್ಥ, ಮುಂದಕ್ಕೆ ಹೋಗ್ತಾ ಇರಬೇಕು, ಅದು ಶ್ರೇಷ್ಠ. ಅದಾಗದೆ ಹೋಗಿಬಿಟ್ರೆ ವೇಸ್ಟ್ ಆಗಿದೆ ಅಂತ ಅರ್ಥ. ಪರಮ ಉತ್ತಮ ಕೃಪಾಕಾರಿಷು ಇತಿ ಸಂಬೋಧನ. ಉತ್ತಮ ಅಂದರೆ ಪರಮ ಅಂದರೆ ಉತ್ತಮ, ಯಾರಲ್ಲಿ ಉತ್ತಮ, ಕೃಪಾಕಾರಿಷು ಉತ್ತಮ, ಕರುಣಾಳುಗಳಲ್ಲಿ ಭಾರಿ ಶ್ರೇಷ್ಠ. ಸಾಕಾ ಸ್ಥೂಲ ಪೂಜಾ ಇತ್ಯತಃ ತತ್ ಸಾಧನ ಸ್ಥೂಲಂ ಪ್ರಸಿದ್ಧಮೇವ ತೈಹಿ ಕ್ರಿಯಮಾಣೈವ ಸ್ಥೂಲ ಇತಿ ಭಾವೇನೈವ ತಾನೇ ಸಾಧನಾನೇ ಪ್ರದರ್ಶಯಿತ್. ಸಾಕಾ ಸ್ಥೂಲ ಪೂಜಾ, ಸ್ಥೂಲ ಪೂಜೆ ಅಂದರೆ ಏನು, ಸ್ಥೂಲ ಅಂದರೆ ಪ್ರಸಿದ್ಧವಾದ ಪದಾರ್ಥಗಳು ಏನು ಅಂತ ಹೇಳ್ತಾರೆ. ಉರವೋ ಏ ಸಂಭಾರಾಹ ಸ್ವರ್ಣ ರಜತ ನವರತ್ನಮಯಾಹ. ಮೊದಲನೇ ಪಾತ್ರೆಗಳೀಗ, ಚಿನ್ನದ ಪಾತ್ರೆ ಮಾಡಿಸ್ತಾರೆ, ಬೆಳ್ಳಿ ಪಾತ್ರೆ ಮಾಡಿಸ್ತಾ, ಅದೇ ರೀತಿಯಲ್ಲಿ ಅಸ್ವರತ್ನಮಯವಾದ ಪಾತ್ರೆ ಮಾಡಿಸ್ತಾ. ಇವರ ಸ್ಥೂಲ ಪೂಜೆಯ ಭಾಗಗಳಿವು. ತಥಾ ನಾನಾವಿಧ ಧಾನ್ಯ ಪಿಷ್ಟ ನಿರ್ಮಿತಾ ಭೋಗ್ಯಾ ಪದಾರ್ಥ ವಿಶೇಷ. ಅವೆಲ್ಲ ಪಾತ್ರೆಗಳಲ್ಲಿ ವೈಶಿಷ್ಟ್ಯ, ಪದಾರ್ಥಗಳಲ್ಲಿ ವೈಶಿಷ್ಟ್ಯ ಬಂತಲ್ಲ, ಸುವರ್ಣ ಸ್ಥಾಲಿವರಿಯ ಅಂತ ಹೇಳ್ತೇವಲ್ಲ, ಅದೆಲ್ಲ ಆ ಭಾಗಗಳು. ಫಲವಿಶೇಷ ರಸವಿಶೇಷ ಒಳ್ಳೆ ಹಣ್ಣುಗಳು, ರಸಯುಕ್ತವಾದ ಪದಾರ್ಥಗಳು. ದೀಪ ವಿಶೇಷ ಒಳ್ಳೆ ದೀಪಗಳು, ಅದು ಒಂದು ನಾಲ್ಕೈದು ದೀಪ ಹಚ್ಚಿಡೋದೊಂದು, ಅದೇ ಚಿನ್ನದ ದೀಪ ಹಚ್ಚಿಡೋದೊಂದು, ಬೆಳ್ಳಿ ದೀಪ ಹಚ್ಚಿಡೋದೊಂದು, ಸಾಲ್ ದೀಪ ಹಚ್ಚಿಡೋದೊಂದು, ಇವೆಲ್ಲ ಏನು ತೋರಿಸ್ತಾ ಇದೆ, ದೀಪ ವಿಶೇಷಗಳು. ವಾದ್ಯ ವಿಶೇಷಗಳು, ಬರೀ ಗಂಟೆ ಬಾರಿಸೋದು, ಎಲ್ಲ ವಾದ್ಯಗಳನ್ನು ಬಾರಿಸೋದು. ವಸ್ತ್ರ ವಿಶೇಷ ಪೀತಾಂಬರಾದಿಗಳನ್ನು ಬಿಡಿಸೋದು. ಗಂಧಾದಿ ವಿಶೇಷಾಶ್ಚ ಭಾರಿ ಭಾರಿ ಗಂಧವನ್ನು ಉಪಯೋಗ ಮಾಡೋದು. ದೈಹಿ ಪೂರಿತಯ ಇಚ್ಛೆಯ ಇವೆಲ್ಲ ದೇವ್ರ ಪೂಜೆಯಲ್ಲಿ ವೈಶಿಷ್ಟ್ಯಗಳಿವೆಲ್ಲ ಕೂಡ. ಇವು ಜಾಸ್ತಿ ಮಾಡ್ತಾ ಹೋದಂತೆ ಮನೆಯವ್ರು ಯಾರೋ ಬಂದಿರ್ತಾರೆ, ಬೆಳ್ಳಿ ಲೋಟದಲ್ಲಿ ಕೊಡ್ತಾರೆ, ಅದು ಗೌರವ ಸೂಚಕ ತಾನೆ. ಸ್ಟೀಲಲ್ಲಿ ಕೊಟ್ಟರೆ ಇನ್ನೂ ಕಡಿಮೆ, ಪ್ಲಾಸ್ಟಿಕ್ಕಲ್ಲಿ ಕೊಟ್ಟರೆ ಇನ್ನೂ ಕಡಿಮೆ. ಆ ರೀತಿಯಲ್ಲಿ ತಾರತಮ್ಯ ಉಂಟಲ್ಲ. ದೇವರಿಗೆ ನಾವು ಯಾವುದೆಲ್ಲ ಕೊಡೋಕ್ಕೆ ಹೋಗಬಾರ್ದು, ಏನು ಮಾಡಬೇಕು, ಅತ್ಯುತ್ತಮ ಪದಾರ್ಥ ದೇವರಿಗೋಸ್ಕರ ಅಂತ ಇಟ್ಕೋಬೇಕು ಫಸ್ಟು, ತನಗಿಟ್ಕೊಂಡು ಆಮೇಲೆ ದೇವ್ರಿಗೆ ಉಳಿದು ಕೊಡಬಾರ್ದು. ದೇವ್ರಿಗೆ ಫಸ್ಟ್ ಕೊಟ್ಬಿಡ್ಬೇಕು, ನಾವು ಒಂದು ಬೆಳ್ಳಿ ಮಾಡಿದ್ರೆ ದೇವರಿಗೆ ಅದಿರಲಿ, ಆ ಥರ ಯೋಚನೆ ಮಾಡಿದರೆ ದೇವ್ರಿಗೆ ಕೊಡಬೇಕಾದ ತೀರಾ ಮಿನಿಮಮ್ ನಮ್ಮದು ರಿಕ್ವೈರ್ಮೆಂಟ್. ಅದೇ ರೀತಿಯಲ್ಲಿ ದೇವ್ರ ಪಾತ್ರೆ ನಾವು ಉಪಯೋಗಿಸ್ಬಾರ್ದು, ಕೊನೆ ಫಸ್ಟ್ ಅಷ್ಟಾರು ಮಾಡಬೇಕು. ನಮ್ಮ ಪಾತ್ರೆ ದೇವ್ರ ಪಾತ್ರೆ ಎಲ್ಲ ಒಟ್ಟಿಗೆ ಮಾಡ್ಕೊಡೋಂತ ಎಂದೂ ಮಾಡಬಾರ್ದು. ಅವ್ಗಳು ಕುಡಿದಕ್ಕೋದೇ ಕಲಸಿ ಪೂಜೆಗೋದೇನೆ ಗೊತ್ತಾಯ್ತಿಲ್ಲ. ಕುಲಿ ಒಬ್ಬರು ಯಾರೋ ಹೇಳಿದ್ದು ಕೃಷ್ಣಾರದಿ ಸ್ನಾನಕ್ಕೆ ಹೋದಾಗ ಒಬ್ಬ ಯಾರೋ ಇಷ್ಟು ತಂಬಿ ತಂದು, ಇಷ್ಟೇ ತಂಬಿ ಇತ್ತ ಮನುಷ್ಯಗೆ, ಶೌಚಕ್ಕೆ ಹೊರಟ ಫಸ್ಟು, ಆಮೇಲೆ ಸ್ನಾನ ಮಾಡಿದೆ, ಅದೇ ಕಲಸಿ ಪೂಜೆಗೆ ಅದೇ ತಂಬಿಗೆನೆ, ಎಲ್ಲದಕ್ಕೆ ಅದೇ ಏನು ಪೂಜೆ ಸ್ವೀಕಾರ ಮಾಡಬೇಕು ದೇವ್ರ ಲೆಕ್ಕಾಗಿ ಅಸಹ್ಯಮಯ ಗೊತ್ತಾಯ್ತಾ. ಇಷ್ಟು ತಂಬಿಗೆ ಎಲ್ಲ ಸರ್ವಸ್ವ ಮುಗಿಸ್ಬಿಟ್ಟು ಅಷ್ಟರೊಳಗೆ. ಅದು ಇದೇ ಮಾಡಿದರೆ ದೇವ್ರ ಪೂಜೆ ಮಾಡಿದ ಲೆಕ್ಕರ, ದೇವ್ರಿಗೆ ಮಾಡಿದ ಪರಮಾವಧಿ ಅವಮಾನ. ಮನುಷ್ಯರಿಗೆ ಮನೆಗೆ ಹೋಗಿರ್ಬೇಕಾದ್ರೆ ಯಾವುದೋ ನೀರು ನೋಡಿದ್ರೆ ಕೊಡಿ ಎಷ್ಟು ಇಟ್ಟು ಬಿಡುತ್ತೆ, ಅವರಿಗೆ ಅವಮಾನ ಮಾಡಿಬಿಟ್ರೆ ಅಂತ ಹೇಳ್ತಾರೋ ಇಲ್ಲವೋ. ಅದು ಅಂಥ ಸೋಮಾರಿ ಥರ ಒಂದು ದಾರಿದ್ರ್ಯನ, ಅದು ಒಂದು ದರಿದ್ರದಲ್ಲಿ ಇರ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ, ದಾರಿದ್ರ್ಯ ಮುಂದೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾಕೆ ದೇವ್ರಿಗೆ ಕೊಡೋದು ವಾಪಸ್ ಬರುತ್ತೆ ಅಷ್ಟೇ, ದೇವ್ರಿಗೆ ಅಷ್ಟು ಕೊಡ್ತಿದ್ದೀರಿ ಅಂದಮೇಲೆ ಏನಾಗುತ್ತೆ, ಅದೇ ಸ್ಥಿರ ಆಗಿಬಿಡುತ್ತೆ ಅಷ್ಟೇ, ಹಾಗೆ ಮಾಡಬಾರ್ದು. ದೇವ್ರಿಗೆ ಬೇರೆ ಇಟ್ಟಷ್ಟು ದೇವ್ರು ಬೇರೆ ಕೊಟ್ಟು ವೈಭವ ಶುರು ಆಗಿಬಿಡುತ್ತೆ ಬರೋಕ್ಕೋಸ್ಕರ. ಏನು ಬಹಳ ಕಷ್ಟ ಇದೆ, ಎಷ್ಟು ಕಷ್ಟ ಇದೆ ಅದರೊಳಗೆ ಹೌದು. ದೇವರಿಗೆ ಒಂದೇ ಇಟ್ಕೊಂಡು ಅದನ್ನೇ ತೊಳೆ ತೊಳೆದು ಉಪಯೋಗಿಸಿ, ಏನಂತೆ ದೇವ್ರ ಪಾತ್ರೆ ದೇವ್ರದ್ದು ಅಷ್ಟೇ, ನಮ್ಮದು ದೇವ್ರದ್ದು ಒಂದಾಗಬಾರ್ದು ಅಷ್ಟೆ. ಅರ್ಥ ಆಯ್ತಾ? ಈಗ ತರಗೆಲ್ಲ ನೀಟಾಗಿ ಒಯ್ದಿರ್ತಾರೆ, ತಂಬಿ ಸಾಲಿ ರೌಟೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿ, ಆ ರೀತಿ ದೇವ್ರಿಗೆ ಯಾಕೆ ಒಯ್ಬಾರ್ದು? ಈಗ ಎಷ್ಟು ಚಿಕ್ಕ ದೊಡ್ಡ ದೊಡ್ಡ ಒಯ್ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಹೊಡ್ಕೊಂಡು ಇಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಡೋದು, ಒಂದರಲ್ಲಿ ಒಂದೊಂದು ಹಾಕೊಂಡ್ಬಿಟ್ರಂತನೋ ಇಷ್ಟರಲ್ಲಿ ನೋಡಿದ್ರೆ ಬಿಟ್ಟರೆ ಇಷ್ಟು ದೊಡ್ಡದಾಗುತ್ತೆ, ಒಂದು ಸೇರಿಬಿಡೋದು. ನಮ್ಮ ಮನಸ್ಸು ಮಾಡೋದು ಏನೂ ಕಷ್ಟ ಇಲ್ಲ, ಭಾರಿ ಸಿಂಪಲ್. ಆತ್ಮನ ಏವೇತಿ ಹೇ ಪರಮ ಉತ್ತಮೈರಿ ಭಾಗವತೈ ಪೂಜಿತ. ಇನ್ನೊಂದು ಅಥ ಅನ್ಯಾವಕ್ಷತೆ ಭವತಃ ತವ ಇಹ ದ್ವಿವಿಧಾಯಾಮಿ ಪೂಜಾಯಾಮ್ ಆತ್ಮನಃ ಸ್ವಸ್ಯ ಅರ್ಥಂ ನೋಪಲಭಾಮಹೆ. ನಿಮಗೆ ಮಾನಸ ಪೂಜೆ ಮಾಡೋ ಶಕ್ತಿನೂ ಇಲ್ಲ, ಹೊರಗಿನ ಪೂಜೆ ಮಾಡೋ ಶಕ್ತಿಗಳು ಇಲ್ಲ, ಇದು ವೈಭವ ತರಲಕ್ಕೂ ನಮಗೆ ಆಗ್ತಾ ಇಲ್ಲ. ಕುತ ಇತ್ಯತಃ ಪೂರ್ಣತೆಯ ಪ್ರಾಪ್ತವ್ಯ ಅಭಾವಾದಿತಿ ಭಾವೇನಾಹ ಆತ್ಮನ ಏವೇತಿ. ಯಾತಕ್ಕೆ ಪರಮಾತ್ಮ ಪೂರ್ಣ, ಪೂರ್ಣನಾದವರು ಏನು ಕೊಟ್ಟರು ಕೂಡ ಅದು ಕಡಿಮೆನೆ. ಆತ್ಮನಃ ಅವ್ಯತಿರೇಕೇಣ ಸ್ವರೂಪ ಅಭೇದೇನ ಅನುಸವನಂ ಅಂಜಸೈವ ಅನುಭೂಯಮಾನಃ ಯೇ ಅಶೇಷಾಃ ಪುರುಷಾರ್ಥಃ ಆನಂದಾದಯಃ ತತ್ಸ್ವರೂಪಸ್ಯ ಇತಿ. ನಾನು ಪೌನಃಪುನ್ಯೆ ಪುರುಷಾರ್ಥೇ ಎಂಗ್ಲುಕ್ ಅತ್ರ ಚ ಅನುಸವನಂ ಅಂಜಸ ಇತ್ಯಾಭ್ಯಾಂ ಅರ್ಥದ್ವಯಸ್ಯಾಪಿ ಪ್ರಾಪ್ತ್ಯ ಕಿಮರ್ಥಂ ತತ್ ಪ್ರಯೋಗ ಇತಿ ಚೇತ್ ಉಚ್ಯತೆ. ಇಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾ ಪೂಜೆ ಬಗ್ಗೆ ಭಾರಿ ವಿಷಯ ಹೇಳ್ತಾರೆ, ಇದ್ರ ಬಗ್ಗೆ ದೊಡ್ಡದಾಗಿ ಬರೀತಾರೆ. ಅದಕ್ಕೆ ಭಾಗವತ ಸಾರ ಅಂತಾರೆ, ಯಾತ ಪ್ರಸಿದ್ಧವಾಯಿತು ಅಂದರೆ ಆ ಸೂಕ್ಷ್ಮ ವಿಚಾರ ಹೇಳಿದ್ರಿಂದ ಅಷ್ಟು ಪ್ರಸಿದ್ಧಿ ಬಂದಿದೆ. ಅದನ್ನು ಇದು ಗದ್ಯ, ಇಷ್ಟು ಭಾಗ ಓದಿದ್ದೆಲ್ಲ ಗದ್ಯ. ಪಂಚಮಸ್ಕಂದದಲ್ಲಿ ಬರೋ ಭಾಗ ಎಲ್ಲ ಹೆಚ್ಚಾಗಿ ಗದ್ಯದಲ್ಲೇ ಇರೋದು, ದಶಮಸ್ಕಂದದಲ್ಲಿ ಸ್ವಲ್ಪ ಸ್ವಲ್ಪ ಗದ್ಯ ಬರುತ್ತೆ, ಷಷ್ಠಸ್ಕಂದದಲ್ಲಿ ಸ್ವಲ್ಪ ಇದೆ, ಪಂಚಮಸ್ಕಂದದಲ್ಲಿ ಹೆಚ್ಚಿದೆ. ಅಲ್ಲಿ ಪೂಜಾ ವಿಧಾನ ಎಲ್ಲ ಹೇಳಬೇಕಾದ್ರೆ ಬೀರಿ ದೇವರು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸಿದೆ. ಆಮೇಲೆ ಓಂ ಒಂದು ಒಳ್ಳೆಯೋಗ ಓಂ ಎಪ್ಪತ್ತೇ ನಿತ್ಯಾಗಡಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ಹಮತೆ ಜಗಜ್ಜನ್ಮ ಸೇಮ ಪ್ರಳಯ.